ಯತ್ಕೆ ಯೋ ವಿಜ್ಞಾನಾದಂತರಃ ಯ ಆತ್ಮನೋ ಅಂತರಃ ಇತ್ಯಾದಿ. ವಿಜ್ಞಾನದ ಒಳಗೆ ಆತ್ಮನ ಒಳಗೆ ಇತ್ಯಾದಿ ಇರೋದ್ರಿಂದ ಉಕ್ತ ವಿಜ್ಞಾನಾತ್ಮ ವಿಜ್ಞಾನ ಶಬ್ದ ಆತ್ಮಶಬ್ದ ಮತ್ತು ಸರ್ವಜೀವ ವಿವಿಕ್ತತ್ವ ರೂಪ ಸರ್ವಜೀವರಿಂದ ಭಿನ್ನನಾಗಿರಬೇಕೆ ಮತ್ತು ಅಂತರತ್ವಾಖ್ಯ ಒಳಗಿರಬೇಕೆ. ಜೊತೆಗೆ ಇದೆಲ್ಲ ಏನು ವಿಶ್ವಜೀವಾಂತರತ್ವಾದ್ಯೈಹಿ, ಸಕಲ ಜೀವರ ಒಳಗೆ ಇದ್ದು ವಿಶೇಷವಾದಂಥ ರಮಣಾದಿಗಳನ್ನು ಮಾಡ್ತಕ್ಕಂಥ ಯುಕ್ತಿಯಿಂದಾಗಿ ಯುತಃ ಅಥೋ ನ ಜೀವ ಇತ್ಯರ್ಥ. ಆದ್ದರಿಂದ ಜೀವನಾಗಲಿಕ್ಕೆ ಸಾಧ್ಯ ಇಲ್ಲ. ಶರೀರದೊಳಗೆ ಶರೀರದೊಳಗೆ ಬರೀ ಇರೋದು ಬೇರೆ, ನಿಯಂತ್ರವಾಗಿರೋದು ಬೇರೆ. ಆದ್ದರಿಂದಾಗಿನೇ ಆ ಜೀವ ಪದಾರ್ಥ ಮಾಡಲಿಕ್ಕೆ ಬರೋದಿಲ್ಲ. ವಿಶ್ವಜೀವಾಂತರತ್ವಾದ್ಯೈಹಿ ಲಿಂಗೈಹಿ ಯುತೋ ಅಥೋ ನ ಜೀವ ಇತ್ಯರ್ಥ. ಆದ್ಯ ಪದೇನ ಆತ್ಮನಿ ತಿಷ್ಠನ್ ಇತ್ಯಾದಿ ಇತ್ಯುಕ್ತ ಆಧಾರಾಧೇಯತ್ವಾದಿ ಗ್ರಹ. ಆಧಾರ ಆಧೇಯತ್ವಾದಿ ಗ್ರಹ ಆತ್ಮನಿ ತಿಷ್ಠನ್ ಚಕ್ಷುಷಿ ತಿಷ್ಠನ್, ಈ ರೀತಿ ಬಂದಾಗ ಮನ ಆತ್ಮನೊಳಗೆ ಇದ್ದು ಕಣ್ಣಿನ ಒಳಗೆ ಇದ್ದು ಅಂತ ಹೇಳಿದಾಗ ಆಧಾರ ಆಧೇಯತ್ವಾದಿ ಗ್ರಹ. ಇದು ಆಧಾರ, ಮೇಲಿರೋದೇನೋ ಆಧೇಯ. ಗೊತ್ತಾಯ್ತಾ? ಚಕ್ಷು ಕಣ್ಣಿನಲ್ಲಿ ದೇವರಿದ್ದಾನೆ ಅಂತ ಹೇಳಿದರೆ ಆಧಾರ ಯಾವುದು? ಆಧೇಯ ಪರಮಾತ್ಮ. ಈ ರೀತಿ ಇರೋದ್ರಿಂದ ಆಧಾರ ಆಧೇಯಗಳಿಗೆ ಇಲ್ಲಿ ಬೇರೆ ದೃಷ್ಟಾಂತ ತಗೊಳ್ಬಾರ್ದು. ದೃಷ್ಟಾಂತದಲ್ಲಿ ಏನರ್ಥ ಇಲ್ಲಿ? ಆಧಾರ ಆಧೇಯಗಳಿಗೆ ಏನಿರುತ್ತೆ ಯಾವಾಗಲೂ ಕೂಡ ಭೇದನ ಅಭೇದನ ಭೇದ. ಆದ್ದರಿಂದಾಗಿನೇ ಜೀವೇಶ್ವರ ಏಕೆ ಹೇಳೋದಕ್ಕೂ ಬರೋದಿಲ್ಲ, ಜೀವ ಅಂತ ಹೇಳೋದಕ್ಕೂ ಬರೋದಿಲ್ಲ. ವಿಷ್ಣು ಜೀವಭಿಂದನಾದ ವಿಷ್ಣುವೇ ಅಂತ ಹೇಳಬೇಕು. ವಿಶ್ವಜೀವಾಂತರತ್ವಾದ್ಯೈಹಿ, ಇದಕ್ಕೆ ಅದು ಇಷ್ಟೆಲ್ಲ ಆಚಾರ್ಯ ತಿಳಿಸೋಕ್ಕೋಸ್ಕರನೇ ಆ ರೀತಿಯಾದ ಶಬ್ದ. ಭೇದೇನ ಅಧೀತಶ್ಚ ಜೀವತ್ವ ಯುಕ್ತವಿತಿ ಭಾವ. ಆಧಾರ ಆಧೇಯ ಭಾವ ಹೇಳಿದ ಮೇಲೆ ಹಾಲೇನೋ ಪಾತ್ರೆಯೊಳಗೆ ಹಾಲಿದೆ, ಹಾಲಿಗೂ ಪಾತ್ರೆಗೂ ಏನು ಸಂಬಂಧ? ಭೇದ. ಅದೇ ರೀತಿ ಎಲ್ಲರ ಒಳಗಿರತಕ್ಕಂಥ ಪರಮಾತ್ಮನಿಗೂ ಕೂಡ ಅವರು ಭೇದೇನ ಅಧೀತ್ಯ ಅಧೀತಸ್ಯ, ಭೇದದಿಂದ ಅಧ್ಯಯನ ಮಾಡಿ ತಿಳಿಯಲ್ಪಟ್ಟಿರತಕ್ಕಂತಹ ವಿಷ್ಣುವಿಗೆ ಜೀವತ್ವಂ ಯುಕ್ತಮಿತಿ ಭಾವ. ಜೀವತ್ವಂ ನಾ ಯುಕ್ತಂ ಇತಿ ಹಿ ಭಾವ. ಜೀವತ್ವ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಕಥಂ ತರ್ಹಿ ಪೃಥಿವ್ಯಾಧ್ಯ ಅಭಿಮಾನಿ ಸರ್ವಜೀವ ಶರೀರಕರ್ತ್ವ ಶರೀರಸ್ಯ ವಿಷ್ಣುರಿತ್ಯಥೋಪಿ ನಿಯಂತ ಇತಿ. ಕಥಂ ತರ್ಹಿ, ಹಾಗಿದ್ದರೆ ಪೃಥಿವ್ಯಾಧಿ ಅಭಿಮಾನಿ ಸರ್ವಜೀವ ಶರೀರಕರ್ತ್ವ ಅಶರೀರಸ್ಯ ಪೃಥಿವ್ಯಾಧಿ ಅಭಿಮಾನಿ ಸರ್ವಜೀವರ ಉನ್ನ ಶರೀರ ಮಾಡಿಕೊಂಡಿರತಕ್ಕಂತಹ ಒಂದು ಸಾಮರ್ಥ್ಯ ಅಶರೀರಸ್ಯ ವಿಷ್ಣು, ಶರೀರವೇ ಇಲ್ಲದಿರತಕ್ಕಂಥ ವಿಷ್ಣುವಿಗೆ ಹೇಗೆ ಸಾಧ್ಯ ಅಂತ ಕೇಳಿದರೆ ನಿಯಂತ ಉತ್ತರ. ನಿಯಂತ ಈ ಶರೀರನೇ ಬೇರೆ, ಆ ಶರೀರನೇ ಬೇರೆ. ಆದ್ದರಿಂದಾಗಿನೇ ಪರಮಾತ್ಮ ಜ್ಞಾನಾನಂದಮಯ ದೇಹನಾಗಿ ಇವರಿಗೆಲ್ಲ ಕೂಡ ಒಳಗಿದ್ದು ತಾ ನಿಯಾಮಕನಾಗಿದ್ದಾನೆ, ದೋಷ ಇಲ್ಲ. ಹೀ ಯಥೋ ವಿಷ್ಣುರ್ ನಿಯಂತ ಸರ್ವ ನಿಯಾಮಕ ಅತ ಪೃಥಿವ್ಯಾಧಿ ಅಭಿಮಾನಿ ಸರ್ವಜೀವ ಶರೀರಕ ಇತ್ಯರ್ಥ. ಆದ್ದರಿಂದನೇ ವಿಷ್ಣು ನಿಯಂತ ಶಬ್ದಕ್ಕೆ ಸರ್ವ ನಿಯಾಮಕ ಅತ ಪೃಥಿವ್ಯಾಧಿ ಅಭಿಮಾನಿ ಸರ್ವಜೀವ ಶರೀರಕ ಇತ್ಯರ್ಥ. ಪೃಥಿವ್ಯಾಧಿಗಳಿಗೆ ಅಭಿಮಾನಿಯಾದಂಥ ಸರ್ವಜೀವ ಶರೀರದೊಳಗಿದ್ದಾನೆ. ಯಥಾ ಲೋಕೇ ಶರೀರಂ ಜೀವತಂತ್ರಂ ತಥಾ ಸರ್ವೇ ಜೀವ ವಿಷ್ಣುತಂತ್ರತ್ವಾತ್ ಗೌಣ್ಯಾವೃತ್ಯ ತಚ್ಛರೀರಾಣಿ ಇತ್ಯರ್ಥ. ಒಟ್ಟು ತಾತ್ಪರ್ಯ ತುಂಬ ಇಂಪಾರ್ಟೆಂಟ್ ಲೈನ್ ಅದು. ಯಥಾ ಲೋಕೇ ಶರೀರಂ ಜೀವತಂತ್ರಂ ತಥಾ ಸರ್ವೇ. ಈಗ ಶರೀರಂ ಜೀವತಂತ್ರಂ, ತಂತ್ರ ಅಂದರೆ ಅಧೀನ. ಶರೀರ ಯಾರಿಗೆ ಅಧೀನ? ಈಗ ಜೀವನಿಗೆ. ಅಲ್ಲಿ ಪದಾರ್ಥ ಇದೆ, ತೋಳ ಕೈ ಚಾಚ್ತೇನೆ, ಕೈ ದೇಹದ ಭಾಗ ಬೇಕು ಅಂತ ಸಿಂಬೆ ಚಾಚ್ತೇನೆ, ಅಧೀನ ಅದು. ಗೊತ್ತಾಯ್ತಾ? ಕೈ ಹೇಳಿದ ರಾ ಕೇಳಬೇಕಾಗಿಲ್ಲ, ನಾವು ಹೇಳದಂತೆ ಕೈ ಕೇಳಬೇಕು. ಅದೇ ಶರೀರ ಶರೀರ ಭಾವಕ್ಕೆ ಅರ್ಥ ಏನು ಅಂದರೆ ಶರೀರ ಶರೀರಿಗೆ ಅಧೀನನೋ ಶರೀರಿ ಶರೀರಕ್ಕೆ ಅಧೀನನೋ? ಶರೀರ ಶರೀರಿಗೆ ಅಧೀನ. ವಿಷ್ಣು ಶರೀರಿ, ಪೃಥಿವ್ಯಾಧಿಗಳ ಶರೀರ ಅಂದರೆ ಪೃಥಿವ್ಯಾಧಿಗಳು ಜೀವನಿಗೆ ಅಧೀನ ಅಂತ. ಅದಕ್ಕೆ ಅಲ್ಲಿ ತಂತ್ರ ಅಧೀನ. ಶರೀರ ಜೀವನಿಗೆ ಅಧೀನ ಹೇಗೋ ಸರ್ವೇ ಜೀವಾ ವಿಷ್ಣು ತಂತ್ರತ್ವಾದ ಗೌಣ್ಯಾವೃತ್ತ ಶರೀರಾಣಿ ಇತ್ಯರ್ಥ. ಗೌಣ್ಯಾವೃತ್ಯ ಉಪಚಾರ ಸೆಕೆಂಡರಿ ಸೆನ್ಸ್ನಲ್ಲಿ ಶರೀರ ಇದ್ದಾಗೆ ಅಂತ ಅರ್ಥ. ಎಷ್ಟೊತ್ತು ಹೇಳ್ತಾರೆ ಅವ್ರು ನನ್ನ ಬಲಗೈ ಅಂತ ಕರೀತಾರೆ, ಏನರ್ಥ? ಅವ್ರ ದೇಹ ಅವ್ರ ಕೈ ಏನು ಬರೀ ಅವರಾಗಿದ್ದಾರೆ ಅಲ್ಲ, ತುಂಬ ಸಹಾಯ ಮಾಡ್ತಾರೆ, ಇದ್ವಾಗ ಅಸಿಸ್ಟ್ ಮಾಡ್ತಾರೆ ಅಂತ ಅರ್ಥ. ಅದೇ ರೀತಿ ಎಡಗೈ ಬಲಗೈ ಇದ್ದ ಹಾಗೆ ಅಂತ ಹೇಳಿದ್ರೆ ತುಂಬ ಹೆಲ್ಪ್ ಮಾಡ್ತಾರೆ. ಅವ್ರ ಪ್ರಾಣ ಇದ್ದ ಹಾಗೆ ಇವೆಲ್ಲ ಏನವೆಲ್ಲ ಅವರಂದ್ರೆ ಪಂಚಪ್ರಾಣ, ಕೆಲವು ಅದಿದ ಅಲ್ಲ, ಜಿಲೇಬಿ ಅಂದರೆ ಪಂಚಪ್ರಾಣ, ಅದು ಅದಕ್ಕೆ ಯಾವುದೋ ಪದಾರ್ಥ. ಪಂಚಪ್ರಾಣ ಹೇಗಾಗುತ್ತೆ ಅದು, ಏನರ್ಥ ಅದಕ್ಕೆ ತುಂಬ ಇಷ್ಟ ಅಂತ ಅರ್ಥ ಅಷ್ಟೇ. ಕೆಲವು ಶಬ್ದಗಳಿಗೆ ಇಡಿಯಮ್ಸ್ ಅವು, ಇಡಿಯಮ್ಸ್ಗಳಿಗೆ ಅರ್ಥ ಏನಿರುತ್ತೆ ಯಾವಾಗಲೂ, ಇಂಗ್ಲೀಷ್ ಹೇಳಿ ಹಿಗ್ಗೆ ಹಿಗ್ಗೆ ಕಿಡದಿ ಬಕೆಟ್ ಅಂದ್ರೆ ಏನರ್ಥ, ಡೈಡ್ ಅಂತ ಅರ್ಥ, ಇಡೈಡ್ ಅಂತ ಅರ್ಥ ಹೇಳೋ ರೀತಿ. ಅದು ಕೊನೆ ಉಸಿರು ಹೇಳಿದ, ದೀರ್ಘ ನಿದ್ರೆ ಮಾಡಿದ, ಏನಿವೆಲ್ಲ ಸತ್ತ ಅಂಬುದಕ್ಕೆ ಅರ್ಥ ಕೊಡ್ತಕ್ಕಂಥ ಪದಗಳು. ವೈಕುಂಠ ಯಾತ್ರೆ ಮಾಡಿದ, ಕೈಲಾಸ ಯಾತ್ರೆ ಮಾಡಿದ, ದಿವಂಗತನಾದ, ಎಲ್ಲ ಶಬ್ದಗಳು ಕೂಡ ಸತ್ತ ಅಂತ ಅಷ್ಟೇ ಅರ್ಥದಲ್ಲಿ ತಾತ್ಪರ್ಯ ಹೇಗೆ ಹೊಂದುತ್ತ ಹಾಗೆ ಶರೀರ ಅಂತ ಹೇಳಿದರೆ ಅಧೀನ ಅಂತ ಅಷ್ಟೇ ಅರ್ಥ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಲ್ಲಿ ಹೋದರೂ ಕೂಡ ಜಗತ್ತೆಲ್ಲ ಪರಮಾತ್ಮನ ಶರೀರ ಅಂತ ಹೇಳಿದರೆ ಪರಮಾತ್ಮನಿಗೆ ಅಧೀನ ಅಂತ ಅಷ್ಟೇ ಅರ್ಥ. ಶರೀರ ಜೀವನಿಗೆ ಅಧೀನ ಹೇಗೋ ಇವೆಲ್ಲವೂ ಭಗವದ್ ಅಧೀನ. ಒಳ್ಳೆ ತಾತ್ಪರ್ಯ ಆಚಾರ್ಯ ಹೇಳಿದ ಅರ್ಥವನ್ನು ತಿಳಿಸಿದರು. ಯಥಾ ಲೋಕೆ ಶರೀರಂ ಜೀವತಂತ್ರಂ ತಥಾ ಸರ್ವೇ ಜೀವಾಹ ವಿಷ್ಣುತಂತ್ರತ್ವಾತ್ ಗೌಣ್ಯಾವೃತ್ತಿಯ ಗೌಣಿ ವೃತ್ತಿಯಿಂದ. ಯಾತಕ್ಕೆ ಈ ರೀತಿ ವೃತ್ತಿ ಉಪಯೋಗಿಸ್ತಾರೆ ಅಂದರೆ ಅವ್ರನ್ನ ಪಂಚಪ್ರಾಣ, ಬರೀ ಪ್ರಿಯ ಅಂದರೆ ಅಷ್ಟು ಎಫೆಕ್ಟ್ ಬರೋದಿಲ್ಲ, ಪ್ರಾಣ ಅಂದರೆ ಭಾರಿ ಎಫೆಕ್ಟ್ ಬರೋದು. ಕೆಲವು ಪದಗಳು ಉಪಯೋಗಿಸಿದಾಗ ಅದರ ರೀತಿ ಬಹಳಷ್ಟು ಇಂಟೆನ್ಸಿವ್ ಮಾಡಿದಾಗತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ದೇವರು ಎಲ್ಲರಿಗೂ ಒಳಗೆ ಶರೀರಿಯಾಗಿದ್ದಾನೆ. ಶರೀರ ಅಂತ ಹೇಳಿದರೆ ಶರೀರನ ಅಧೀನವಾಗಿ ಯಾವಾಗಲೂ ಇರಲೇಬೇಕು, ಬೇರೆ ದಾರಿ ಇಲ್ಲ. ಸೊ ಎಲ್ಲ ಜಗತ್ತು ದೇವರ ಅಧೀನದಲ್ಲೇ ಇದೆ. ಈಶಾವಾಸ್ಯ ವಿಧಂ ಸರ್ವಂ, ಈ ಐಡಿಯಾ ಕ್ಲಿಯರ್ ಮಾಡೋಕ್ಕೆ ಹೇಳಿದ್ದೆ ಹೊರತು ನಮ್ಮಂತೆ ಪೃಥ್ವಿಯಾದಿ ಆತ್ಮಕವಾದಂತಹ ಜಡ ಶರೀರ ದೇವರಿಗಿದೆ ಅಂತ ಅರ್ಥ ಅಲ್ಲ ಅದಕ್ಕೆ. ಗೊತ್ತಾಯ್ತಾ? ಇಂಥ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಬರೆದವರು ಏನು ಮಾಡಿಬಿಟ್ರು, ತಲೆ ಸೋಚಿದ ಅರ್ಥ ಬರೋದು. ಇವರು ರಾಮಾನುಜರಿಗೆ ಭಾರಿ ಅನುಕೂಲ, ಪೃಥ್ವಿ ಶರೀರ ನೋಡಿದ್ರೆ ಉಪಾದಾನ ಟ್ರಾನ್ಸ್ಫಾರ್ಮ್ ಆಗಿದ್ದಾನೆ, ಟ್ರಾನ್ಸ್ಫಾರ್ಮ್ ಆಗಿದ್ದಾನೆ, ಭಾರಿ ದೊಡ್ಡದು. ವಿಕಾರಿ ಆಗ್ತಾನೆ, ಆಲೋಚನೆ ಮಾಡಲಿಲ್ಲ. ಗೊತ್ತಾಯ್ತಾ? ವಿಕಾರಿ ಆಗ್ತಾನೆ, ಅದು ಗಮನವೇ ಕೊಡಲಿಲ್ಲ. ಪೃಥ್ವಿಯಾದಿ ಪೃಥ್ವಿವ್ಯಾತ್ಯ ದೇವತಾಸ್ತು ದೇಹವದ್ಯದ್ಯಸತ್ವತ ಆಚಾರ ಕೊಟೇಶನ್. ಪೃಥಿವ್ಯಾದ್ಯ ದೇವತಾಸ್ತು ದೇಹವದ್ಯದ್ವಶತ್ವತಃ. ಪೃಥಿವ್ಯಾದಿ ದೇವತೆಗಳು, ಪೃಥಿವ್ಯಾದಿಗಳು ದೇವತೆಗಳು ಎಲ್ಲರೂ ಕೂಡ ದೇಹವತ್ ಯದ್ವಶತ್ವತಃ ಶರೀರಮಿತಿ ಚೋಚ್ಯಂತೆ. ದೇಹ ಜೀವನ ಅಧೀನದಲ್ಲಿರೋ ಹಾಗೆ ವಿಷ್ಣುನ ಅಧೀನ ಅಂತ ಹೇಳೋದಕ್ಕೋಸ್ಕರ ಶರೀರಮಿತಿ ಚ ಉಚ್ಯಂತೆ, ಶರೀರ ಅಂತ ಕರೀತಾ ಇದ್ದಾರೆ. ಯಶ್ಯ ವಿಷ್ಣೋರ್ ಮಹಾತ್ಮನಃ, ವಿಷ್ಣುವಿಗೆ ಮಹಾತ್ಮನಾದ ವಿಷ್ಣುವಿಗೆ ಈ ರೀತಿ ಅರ್ಥ ಇತಿ ಬೃಹತ್ ಭಾಷ್ಯೋತ. ಇಲ್ಲಿ ವ್ಯವಹಾರ ಮಾತು ಹೇಳಿರೋದೇನಿಲ್ಲಿ, ಪೃಥ್ವಿಯಾದಿಗಳು ಅಭಿಮಾನಿ ದೇವತೆಗಳು ವಿಷ್ಣುವಿಗೆ ಶರೀರ ಅಂತ ಹೇಳಿದರು. ಇದಕ್ಕೆ ಅರ್ಥ ಬೇಕೀಗ, ಇದಕ್ಕೆ ಅರ್ಥ ಏನು? ಶರೀರ ಹೇಗೆ ಜೀವನಾಧೀನನೋ ಪೃಥ್ವಿ ಅದರ ಅಭಿಮಾನಿ ದೇವತೆಗಳೆಲ್ಲ ಭಗವಂತನ ಅಧೀನ ಅಷ್ಟೇ ಅರ್ಥ. ಮೇ ಕರೆದು ಯಾಕೆ ಗೌಣಿ ವೃತ್ತಿ ಆತಕ್ಕೆ ಅಂದರೆ ಇವರೇ ಶರೀರ ಅಂತ ಕರೆದ್ರೆ, ಇವರೇ ಶರೀರ ಅಲ್ಲ, ಇವರ ಅಧೀನ ಅಂತ ಅರ್ಥ ಮಾಡಿದ್ದು ನಾವು. ಗಂಗಾಯಾಮ್ ಘೋಷ ಅಂದರೆ ಗಂಗಾ ಪ್ರವಾಹ ಅಂತ ಅರ್ಥ ಮಾಡಲಿಲ್ಲ, ಏನಂತ ಅರ್ಥ ಮಾಡಿದ್ದು ಗಂಗಾ ತೀರೆ. ಅದು ಗೌಣಿ ವೃತ್ತಿ. ಗೌಣಿ ವೃತ್ತಿ ಎರಡು ವಿಧ, ಲಕ್ಷಣ ಮತ್ತು ಗೌಣಿ. ಅದರಲ್ಲಿ ಅರ್ಥ ತಗೋಬೇಕು ಅಂತ ಅರ್ಥನೇ ಹೊರತು ಬೇರೆ ಅಲ್ಲ. ಈಗ ಇತಿ ಬೃಹತ್ ಭಾಷ್ಯೋ, ಅಲ್ಲಿ ತಪ್ಪು ತಪ್ಪು ಪ್ರಿಂಟ್ ಆಗಿದೆ. ಮತ್ತೆ ಬೃಹತ್ ಭಾಷ್ಯೋಕ್ತ ಸ್ಮೃತೇ ಪೇಜ್ 80 ಫಸ್ಟ್ ಲೈನ್, ಬೃಹತ್ ಭಾಷ್ಯೋಕ್ತ ಸ್ಮೃತೇ ಉತ್ತ ಆಗಿಬಿಟ್ಟಿದೆ, ತಾ ಬದಲು ತಾ ತಾವತ್ ಬಂದಿದೆ, ಕಾ ತಾ ಬರಬೇಕು. ಸೀರ್ಯತೆ ನಿತ್ಯ ಸೇವೇ ನಿತ್ಯಮೇವಾಸ್ಮಿನ್ ನಿತ್ಯಮೇವಾಸ್ಮಾತ್, ಮತ್ತೆ ಸೇ ಬರಬಾರ್ದು, ಮೇ ಇರಬೇಕಲ್ಲಿ. ಸೀರ್ಯತೆ ನಿತ್ಯಮೇವಾಸ್ಮಾತ್ ಇತಿ ಭಾಷ್ಯೋಕ್ತ ದಿಶಾ ಸರ್ವಸ್ಯ ವಿಷ್ಣುನ ದೇಹಾದಿದ್ವಾರ ಯಥಾ ಯೋಗ್ಯಂ ಸೀರ್ಯಮಾನತ್ವಾಚ ಯೋಗ ವೃತ್ತ ಸರ್ವ ಶರೀರತ್ವ ಯುಕ್ತಮಿತಿ ಚ ಶಬ್ದಾರ್ಥ. ಇನ್ನೊಂದು ಅರ್ಥ ಇದೆ, ಸೀರ್ಯತೆ ನಿತ್ಯಮೇವ ಅಸ್ಮಾ, ಪ್ರತಿನಿತ್ಯದಲ್ಲೂ ಕೂಡ ದೇಹ ಕ್ಷಯಿಸ್ತಾ ಇದೆ. ಸೈಂಟಿಫಿಕಲಿ ಪ್ರೂವ್ಡ್ ಅಂತ ಹೇಳಿಲ್ಲ, ಈಗಾಗಲೇ ಮಿಲಿಯನ್ಸ್ ಆಫ್ ಸೆಲ್ಸ್ ಆಯಿತು, ಅದಕ್ಕೆ ಶರೀರ ಅಂತ ಕರೆಯೋದು. ಶರೀರ ವಿಷ್ಣುನ ದೇಹಾದಿದ್ವಾರ ಭಾಷ್ಯೋಕ್ತ ಜೀವಸ್ಯ ಸರ್ವಸ್ಯ ವಿಷ್ಣುನ ದೇಹಾದಿದ್ವಾರ ಯಥಾಯೋಗ್ಯಂ ಶರೀರಮಾನತ್ವಾಚ, ದೇಹಾದಿಗಳ ಮೂಲಕ ನಾಶ ಹೊಂತಾ ಇದೆ. ಆದರೆ ನಾಶ ಬರೀ ಕಾಲದಿಂದ ಹೊಂದೋದಿಲ್ಲ, ಅಚಿತ್ತನು ತದ್ಧೀಯತಃ, ಸೊ ದೇವರಿಂದ ಆಗ್ತಾ ಇದೆ, ಅದಕ್ಕೆ ಶರೀರ ಅಂತ ಕರ. ಶೀರ್ಯಮಾನ ಅಂದ್ರೆ ಏನು? ಶೀರ್ಯಮಾನ ಅಂದ್ರೆ ಕ್ಷಯಿಸ್ತಾ ಹೋಗೋದು, ಶೀರ್ ಕ್ಷಯೇ ಕ್ಷಯಿಸ್ತಾ ಹೋಗೋದು. ಶರೀರ ಅಂದಮೇಲೆ ಏನಾಗಬೇಕು? ಅದು ನಾಶ ಆಗಲೇಬೇಕು. ಅದಕ್ಕೆ ಒಂದು ಯಾವುದೋ ಒಂದು ಪದಾರ್ಥ ಅನ್ನ ಇಟ್ಟಿದ್ದಾರೆ, ಅದು ಪೃಥ್ವಿ ಬರ್ತಾ ಬರ್ತಾ ಏನಾಗ್ತಾ ಹೋಗುತ್ತೆ? ಅದು ನಿಧಾನವಾಗಿ ಹಳಸುತ್ತೆ, ಆಮೇಲೆ ವಾಸನೆ ಜಾಸ್ತಿ ಆಗುತ್ತೆ, ಆಮೇಲೆ ಹುಳ ಬರುತ್ತೆ, ಕೊನೆಗೆ ಏನಾಗುತ್ತೆ? ಅದು ಪೂರ್ತಿ ನಾಶ ಆಗುತ್ತೆ. ಗೊತ್ತಾಯ್ತಾ? ಅದೇ ಶರೀರ. ಯಾವುದು ಪ್ರಕೃತಿಯಿಂದ ಪ್ರಾಕೃತಿಕ ಅಂದಮೇಲೆ ಏನಾಗಬೇಕದು? ರಾಶಿ ಆಗಲಿ ಇವತ್ತೋ ನಾಳೆ ಜಾತ ಸೇಗಿದ್ರುವೋ ಮೃತ್ಯು, ಆದ್ರೆ ಆಟೋಮೆಟಿಕ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಂದಕ್ಕೋ ಭವಪಾಶೇನ, ದೇವ್ರೇನು ಮಾಡ್ತಾನೆ ಅದನ್ನ, ದೇವ್ರೇನು ಮಾಡ್ತಾನೆ, ತಾನು ನಿಂತು ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಅವನ ಒಳಗೆ ನಿಂತು ತಾನು ಜಗತ್ತಿಗೆ ಕ್ಷಯ ಉಂಟು ಮಾಡೋದ್ರಿಂದ ದೇವರಿಗೆ ಶರೀರ ಅಂತಲೂ ಕರೀತಾರೆ. ಈ ಅರ್ಥದಲ್ಲೂ ಕೂಡ ಸರಿಯಾದದ್ದು. ಯೋಗ ವೃತ್ತ ಸರ್ವ ಶರೀರತ್ವಂ ಯುಕ್ತಮಿತಿ ಶಬ್ದ ಚ ಶಬ್ದಾರ್ಥ, ಎಲ್ಲ ಜಲ ಶರೀರಗಳಿದ್ದು ಅವುಗಳಿಗೆ ಕ್ಷಯ ಉಂಟು, ಪ್ರತಿ ಕ್ಷಣದಲ್ಲೂ ನಾಶ ಉಂಟು ಮಾಡೋದ್ರಿಂದ ವಿಷ್ಣುವಿಗೆ ಶರೀರ ಅಂತ ಕರೀತಾರೆ. ಈಗ ಅನೇಕ ಅರ್ಥದಲ್ಲಿ ಅದನ್ನು ತಿಳಿಸಿದ್ದಾರೆ. ಆದ್ದರಿಂದ ಪೃಥ್ವಿ ಶರೀರಂ ಅಂತ ಹೇಳಿದ ತಕ್ಷಣ ದೇವರು ವಿಷ್ಣುವಿಗೆ ವಿಕಾರ ಇದೆ ಅಂತಾಗಲಿ ಅಥವಾ ನಮ್ಮಂತೆ ದೇಹ ಇದೆ ಅಂತಾಗಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅರ್ಥ. ಹೀರ್ಯಮಾಣ ವಿಷ್ಣುವಿಂದ ಶರೀರ ಸರ್ವ ಶರೀರನಾಗಿದ್ದಾನೆ ಅಂತ ಹೇಳಿದಾಗ ನಾಶ ಅದಕ್ಕೆ ನಾಶ ಆಗೋ ಶಕ್ತಿ ಇಲ್ಲ. ಉದಾಹರಣೆ ನಮ್ಮಲ್ಲೇ ಒಂದಿದೆ, ಯಾವುದೋ ಒಂದು ತಿಂಗಳು ಆರ್ಡರ್ ಕೊಟ್ಟಿರ್ತಾರಷ್ಟೇ. ಒಂದು ತಿಂಗಳು ಕೊಡಬೇಕಾದ್ರೆ ಒಂದು ತಿಂಗಳು ಆರ್ಡರ್ ಕೊಟ್ಟು ತಿಂಗಳು ಆಗ್ತಿರ್ಲಿಕ್ಕೆ ಏನು ಮಾಡ್ತಾರೆ, ಆರ್ಡ್ರ್ ಕೋಟ್ ಮಾಡಿ ಏನೇಳ್ತಾರೆ ಅದಕ್ಕೆ ರಿಮೂವ್ಡ್ ಅಂತ ಹಾಕ್ಬೇಕು, ಡಿಸ್ಮಿಸ್ ಫ್ರಮ್ ದಿ ಸರ್ವಿಸ್. ಹಾಗೆ ಒಂದು ತಿಂಗಳಾಯ್ತು ಬೋದಾಯ್ತು ಅಷ್ಟೇ. ಆದರೆ ಅದು ಆಟೋಮೆಟಿಕ್ ಅಲ್ಲ, ಮತ್ತೆ ನೆನಪಿರಲಿ, ಅವ್ನು ಆರ್ಡರ್ ಕೊಡ್ತಾನೆ ಮತ್ತೆ. ಅರ್ಥ ಏನೀಗ, ಡಿಸ್ಮಿಸಲ್ ಅಂಬೋದು ಆಟೋಮೆಟಿಕ್ ಅಲ್ಲ. ಯದ್ಯಪಿ ಒಂದು ತಿಂಗಳಂತೂ ಕೊಟ್ಟಿದ್ರು ಕೂಡ ತಿಂಗಳು ಆದಮೇಲೆ ಅವ್ನು ಡಿಸ್ಮಿಸ್ ಮಾಡಿದ್ರೆ ಏನಾಗ್ತಾನೆ, ಅವನು ಕೋರ್ಟ್ಗೆ ಹೋಗ್ತಾನೆ. ಆಮೇಲೆ ನಾನು ಇದು ಕೆಲಸ ಮಾಡಿದ್ರೆ ದುಡ್ಡು ಕೊಡಿ ಶುರು ಮಾಡ್ತಾನೆ. ಯಾತಕ್ಕೆ ತೆಗೆದಿಲ್ವಲ್ಲ, ತೆಗಿಬೋದು ಅಂತ ಅರ್ಥ ಅಂತ ಆಟೋಮೆಟಿಕ್ ಅಲ್ಲ ಅದು. ಇದು ಆಟೋಮೆಟಿಕ್ ಟರ್ಮಿನೇಟೆಡ್ ಬೇರೆ, ಎಷ್ಟು ಆಟೋಮೆಟಿಕಲ್ಲಿ ಅಂದರೂ ಕೂಡ ಏನಿರಬೇಕಲ್ಲಿ, ಎನ್ಫೋರ್ಸ್ ಮಾಡಬೇಕು. ಒಬ್ಬನ ಅದನ್ನು ಎನ್ಫೋರ್ಸ್ ಮಾಡದೆ ಹೋದರೆ ಅದೇನಲ್ಲ, ಆಟೋಮೆಟಿಕ್ ಆಗಿ ಬರೋದಿಲ್ಲ. ಅದಕ್ಕೆ ಅದು ಮಾಡೋ ಶಕ್ತಿ ಯಾರಿಗಿದೆ, ನೀ ಅಂತ ವಿಷ್ಣುವಿಗಿದೆ. ಆ ಅರ್ಥದಲ್ಲಿ ಶರೀರ ಅಂತ ಕರೆದಿದ್ದಾರೆ ಅಂತ ಅನೇಕ ರೀತಿಯಲ್ಲಿ ಅರ್ಥ ಹೇಳ್ತಾ ಹೋಗ್ತಾರೆ. ಅದ್ವೈತ ಗೊತ್ತು ಒಂದೇ ಅರ್ಥ ಅವರಿಗೆ, ವೈಷ್ಣವ ವಿಷಯ ಒಂದೇ ಅರ್ಥ ಇಟ್ಕೊಂಡು ಮಾತಾಡ್ತಿರ್ತಾರೆ. ಅನೇಕ ಅರ್ಥ ಇರೋದ್ರಿಂದ ಯಾವಾಗ ಅಂತ ನಮಗೆ ಕಡಿಮೆ ಅರ್ಥ ಗೊತ್ತಿದೆ ಅರ್ಥ ಮಾಡಲಿಕ್ಕೆ ಹೋಗಬಾರ್ದಾಗ ಕಾಲ ಇಲ್ಲ, ರನ್ನಿಂಗ್ ಸಿಗ ಅಪ್ಲೈ ಅಪ್ಲೈ ಮಾಡಿ ಹೇಗಾಗುತ್ತೆ ಇದಕ್ಕೀಗ. ಮತ್ತೆ ಹೇಳುವ ಹೈ ಜಂಪ್ ಮಾಡ್ತೀರಿ ಅಂತ ಹೇಳಿದರೆ ತಪ್ಪು ಏನಿಲ್ಲ, ಎಲಿಜಿ ಅದಕ್ಕೆ ಎಲಿಜಿಬಿಲಿಟಿ ಎಲ್ರಿಗೂ ಕೊಡೋದಿಲ್ಲ. ಏನು ಮಾಡ್ತಾ ಇಲ್ಲ, ಟೆಸ್ಟ್ಗಳೆಲ್ಲ ಮುಗಿಸಿ ಅದೆಲ್ಲ ಆದಮೇಲೆ ಎಲಿಜಿಬಲ್ ಆಗ್ತಾನೆ ಹೊರತು ಎಲ್ಲರೂ ಹೋಗಿ ಕೊಡೋಗಿಲ್ಲ ಅದಕ್ಕೆ. ಇವತ್ತು ಕೂಡ ಇದು ಪರೀಕ್ಷೆ ಮಾಡ್ತಾರೆ, ಯಾವಾಗಲೂ ಪರೀಕ್ಷೆ ಮಾಡಿ ಇವತ್ತು ಪರೀಕ್ಷೆ ಮಾಡ್ತಾರೆ. ಮಿಲಿಟ್ರಿ ಸೇರಬೇಕು, ಎಷ್ಟು ಸಿವಿಯರ್ ಇದನ್ನೆಲ್ಲ ಮಾಡ್ತಾರೆ ಗೊತ್ತಾಯ್ತಾ, ಎಷ್ಟು ಟೆಸ್ಟಲ್ಲೇ ಸಾಯ್ತಾರೆ ಕೆಲವರೆಲ್ಲ, ಭಾರಿ ಜ್ವರ ಓಡಿಸ್ತಾರೆ, ಸತ್ತೋಗಿದ್ದಾರೆ ಎಷ್ಟೋ ಜನ ಸಮಯದಲ್ಲಿ. ಹಾರ್ಟ್ ಬೀಟ್ ಗೊತ್ತಿರೋದಿಲ್ಲ, ಅವತ್ತೇ ಗೊತ್ತಾಗುತ್ತೆ, ಹೋಗೋಬಿಟ್ಟಿರ್ತಾರೆ. ಎಷ್ಟೋ ಜನ ಹೋದವರಿರ್ತಾರೆ, ಟ್ರೈನಿಂಗ್ ಕಾಲಕ್ಕೆ ಅಥವಾ ಪರೀಕ್ಷೆ ಕಾಲಕ್ಕೆ ಹೋಗ್ಬೋದು. ಅದು ಹೋದ ಅದಕ್ಕೆ ಪರೀಕ್ಷೆ ಮಾಡಿದ್ದು ಅಂತ ಹೇಳೋದು ಗೊತ್ತಾಯ್ತಾ, ಅದಕ್ಕೆ ಪರೀಕ್ಷೆ ಮಾಡಿದ್ದಾದ್ರಿಂದ ಅವ್ರು ತಪ್ಪಲ್ಲ. ಅದು ಪರೀಕ್ಷೆಯಲ್ಲಿ ಫೇಲ್ ಆಗೋದು ಹೇಗೋ ಆ ಸತ್ರು ಕೂಡ ಫೇಲ್ ಇದ್ದಾಗ ಲೆಕ್ಕ. ಅದನ್ನ ಯಾರು ಏನಾದ್ರು ಬಲ್ಡರ್ ಅಂತ ಕರೆಯೋದಿಲ್ಲ, ಮೋಸ ಅಂತ ಕರೆಯೋದಿಲ್ಲ. ಪರೀಕ್ಷೆ ಕಾಲ ಫೇಲ್ ಆದ ಅಂತ ಎಷ್ಟೊತ್ತಿರ್ತಾರೆ, ಕೊಟ್ಟ ಗಟ್ಟಿ ಅಂತ ಮುರಿದು ಟ್ರೈ ಮಾಡೋದನ್ನು ನಾವು ಟ್ರೈ ಮಾಡೋಕೆ ಹೋಗಲ್ಲ. ತುಂಬ ಗಟ್ಟಿ ಇದೆ ಅಂತ ಹೇಳಿದರೆ ಮುರಿದು ನೋಡೋಕೆ ಹೋಗ್ತೇವೆ ನಾವು ಅದನ್ನು. ಯಾತಕ್ಕೆ ಟೆಸ್ಟ್ ಅದು ಅಕಸ್ಮಾತ್ ಮುರಿದ್ಬಿಟ್ರೆ, ಏನೇ ಮುರಿದ್ಬಿಟ್ರೆ ಎಂಬುದಿಲ್ಲ ಅವರು. ಏನಂತೀರ ಅವಾಗ, ನೀನು ಕೊಟ್ಟ ಗ್ಯಾರಂಟಿ ಅರ್ಥ ಇಲ್ಲ. ಯಾಕೆ, ನಿನ್ನ ಗ್ಯಾರಂಟಿ ಅಂತ ಹೇಳಿ ಇಲ್ಲೇ ಮುರಿದೋಯ್ತು. ನೀವು ಮುರಿಬಾರ್ದಾಗಿತ್ತು ಅಂದರೆ ಮತ್ತೆ ಟೆಸ್ಟ್ ಮಾಡಬಾರ್ದು ಅಂತ ಆಗಿತ್ತಾಗಿದ್ರೆ, ಗೋಡ್ ತೊಗೊಂಡೆ ಟೆಸ್ಟ್ ಮಾಡ್ತಾನೆ ಇಲ್ವಾ, ಎಲ್ಲೂ ಟೆಸ್ಟ್ ಮಾಡಿಸ್ಬಾರ್ದು. ಹಾಗಿದ್ರೆ ಮಾತ್ರ ಗೋಡ್ ಕೊಡ್ತೀರಿ, ಏನರ್ಥ, ಗ್ಯಾರಂಟಿ ಮೋಸ ಅಂತ. ಟೆಸ್ಟ್ ಮಾಡಿಸ್ಬಾರ್ದು, ಟೆಸ್ಟ್ ರೆಡಿ ಅಂದರೆ ಏನರ್ಥ, ಗ್ಯಾರಂಟಿ. ಯಾವಾಗಲೂ ಕೂಡ ಸುವರ್ಣ ಮಾರೋನು ಏನು ಜವಾಬ್ದಾರಿ ಹೊರಬೇಕು ಗೊತ್ತೇನು, ಟೆಸ್ಟೇ ರೆಡಿ ಇರಬೇಕು, ಮತ್ತೆ ಒಂದು ಸರ್ಟಿಫಿಕೇಟ್ ಸೈನ್ ಮಾಡಿ ಕೊಡಬೇಕು ಅವನು. ಹಾಗಿದ್ರೆ ಮಾತ್ರ ಸುವರ್ಣ ವ್ಯಾಪಾರಿ ಅವನು. ನೋ ಗ್ಯಾರಂಟಿ ಅಂತ ಕೊಟ್ಟು ಸುವರ್ಣ ಅಲ್ಲ, ಸುವರ್ಣ ಅಂದರೆ ಶಾಸ್ತ್ರ. ಶಾಸ್ತ್ರ ಹೇಳಿದ್ರು ಕೂಡ ಏನು ಮಾಡಬೇಕು, ಐ ಆಮ್ ಗ್ಯಾರಂಟಿ ಅಂತ ಹೇಳಬೇಕು. ಈ ಅರ್ಥ ಇದಕ್ಕೆ ಇದೇ ಅರ್ಥ ಆಗುತ್ತೆ ಅಂತ ಹೇಳಬೇಕು ಅವನು. ನಾ ಆಮ್ ನಾಟ್ ರೆಸ್ಪಾನ್ಸಿಬಲ್ ಅಂತ ಹೇಳಾಗಿಲ್ಲ ಗೊತ್ತಾಯ್ತಾ. ಹೊರೇ ಹೊರಬೇಕು, ಯಾವಾಗಲೂ ಕೂಡ ಏನು ಮಾಡಬೇಕು, ಜವಾಬ್ದಾರಿ ಹೊರಬೇಕು. ಗೊತ್ತಿಲ್ತಾ ಇರ್ತಾರೆ ಹೊರಲಕ್ಕವರು, ಇವತ್ತು ಪವಾಡ ಬರ್ತಾರೆ, ಎಕ್ಸ್ಪ್ಲೇನ್ ಮಾಡಿದ್ರೆ ಓಡೋಗ್ಬಿಡ್ತಾರೆ, ಇರೋದೇ ಇಲ್ಲ. ಎಕ್ಸ್ಪ್ಲೇನ್ ಮಾಡಬೇಕು ಅದನ್ನು, ಆಚಾರ ತೋರಿಸಿದ್ರು ವೇದ ಮಂತ್ರ ಹೇಳಿದ್ರೆ ಯಾರಿಗೆ ಆಗತ್ತೆ ಅಂತ ಹೇಳಿದರು. ಅವ್ರು ಒಪ್ಪದೆ ತೋರಿಸಿದ್ರು ಮಾಡಿ ತೋರ್ಬಿಟ್ಟು ಎಸ್ಕೇಪ್ ಆಗಿ ಹೋಗಲಿಲ್ಲ ಆ ಥರ. ಅರ್ಥ ಏನಂದರೆ ಪ್ರೂವ್ ಮಾಡಿ ತೋರಿಸ್ತಾ ಹೋದರೆ ಅದಕ್ಕೆ ಮಹತ್ವ ಇರೋದಿಲ್ಲ. ಸುವರ್ಣನ ಟೆಸ್ಟ್ ಮಾಡಿ ಅಕಸ್ಮಾತ್ ಯಾವನದ ಅಲ್ಲ ಅಂತ ಹೇಳ್ತಾ ಅಂತಿರೋ, ಅವ್ನು ಕರ್ಕೊಂಬರಿ ಅಂತ ಹೇಳ್ತಾರೆ. ಟೆಸ್ಟ್ ಮಾಡಿದ್ರೆ ಕರ್ಕೊಂಬನ್ನಿ, ಅದೇ ದಿನ ಮಾಡಿ ತೋರಿಸ್ತೀರಿ. ಈಗ ನೀವು ಸುಳ್ಳು ಹೇಳಿದ್ದಾನೆ ಅಷ್ಟೇ, ಅಷ್ಟು ಗ್ಯಾರಂಟಿ ಇದೆ ಅವನು. ತಿಳಿತಾ, ಅಕಸ್ಮಾತ್ ಯಾವುದೋ ಕಾಲಕ್ಕಿದಾದರೆ ಆ ಯೋಚನೆ ಎಲ್ಲಿಂದ ನಾನು ತಿಂದ ತಂದು ಯೋಚನೆ ಮಾಡಿಬಿಟ್ಟು ಅವನು ಮೋಸ ಮಾಡಿದ್ದಾನೆ, ಇವನು ಪ್ರಾಮಾಣಿಕ. ಅದೇ ತಿಳ್ಕೊಬಿಟ್ಟಿ ಸಾಚಾರ ಏನಂತ ಏನಾಯ್ತು ಅವ್ರು ಓದ್ತಿರ್ಬೇಕಾದ್ರೆ, ತಾವು ಓದಿದ ಶಾಸ್ತ್ರ ಸರಿಯಲ್ಲ ಅಂತ ಗೊತ್ತಾಯ್ತು ಅರ್ಥ ಆಯ್ತಾ. ಅದು ಬಿಟ್ಟೇ ಬಿಟ್ರೆ ಇದು ಉಪಯೋಗನೇ ಇಲ್ಲ. ಇದು ಒಂದ್ಸತಿ ಮೋಸ ಆದ್ಮೇಲೆ ಅಂಗಡಿ ಮತ್ತೆ ಹೋಗೋದಿಲ್ಲ, ಒಂದ್ಸತಿ ಮೋಸ ಆದ್ಮೇಲೆ ಏನು ಮಾಡೋದಿಲ್ಲ ಮತ್ತೆ. ಅದಕ್ಕೆ ಒಂದ್ಸರ್ತಿ ಅದು ಹೇಳಿದ ವಿಷಯ ಸುಳ್ಳು ಅಂತ ಆದ್ಮೇಲೆ ರಿಸ್ಕ್ ತೊಗೊಳಕ್ಕೆ ಯಾರು ಹೋಗೋದಿಲ್ಲ. ಅದಕ್ಕೆ ಯಾವಾಗಲೂ ಕೂಡ ಅಯೋಗ್ಯರನ್ನು ಫಾಲೋ ಮಾಡಕ್ಕೆ ಹೋಗಬಾರದು. ಮಾಡಿದರೆ ಅಂಧೇನೈವ ನಿಯಮಾನ ಯಥಾಂಧಾಹ, ಕುರುಡನಿಂದ ಹೋದ ಕುರುಡರ ಸಂತೆ ಆದಾಗ ಆಗುತ್ತೆ ಹೊರತು ಅರ್ಥ ಇಲ್ಲ. ತನ್ನಷ್ಟೇ ತಾನೇ ಆಟೋಮೆಟಿಕ್ ವಾಚ್ ಅಂತಾರೆ, ಆಟೋಮೆಟಿಕ್ ವಾಚ್ ಅಲ್ಲದು, ಆಟೋಮೆಟಿಕ್ ಡಿಸೈನ್ ಮಾಡಿದ್ದಾರೆ ಅದನ್ನು. ಅದೇ ಆಟೋಮೆಟಿಕ್ ಅಲ್ಲ. ಇದನ್ನೇನು ತಿಳ್ಕೊಂಡ್ಬಿಟ್ಟು ಸೈಂಟಿಸ್ಟ್ ಇವರೆಲ್ಲ, ಪ್ರಕೃತಿ ಆಟೋಮೆಟಿಕ್ ಅಂತ ಹೇಳಿದ್ರು. ಪ್ರಕೃತಿ ಆಟೋಮೆಟಿಕ್ ಅಲ್ಲ, ಆಟೋಮೆಟಿಕ್ ವಾಸ್ ಇನ್ ರಿಯಲಿ ನಾಟ್ ಆಟೋಮೆಟಿಕ್. ಯಾತಕ್ಕೆ ಅದೇ ಡಿಸೈನ್ ಮಾಡಿದಾರ ಆ ಥರ, ಆ ಡಿಸೈನ್ ಮಾಡೋಕೆ ಒಬ್ಬ ಚೇತನ ಬೇಕು. ಆಟೋಮೆಟಿಕ್ ಆಗಿ ಒಬ್ಬ ಅಚೇತನಕ ಕೆಲಸ ಇಲ್ಲ. ಫಿಸಿಕ್ಸ್ ಪ್ರಿನ್ಸಿಪಲ್ ಲಾ ಅಲ್ತ ತಾನೆ, ಮ್ಯಾಟರ್ ಕ್ಯಾನ್ ನಾಟ್ ಮೂವ್ ಬೈ ಇಟ್ ಸೆಲ್ಫ್, ಸ್ಟಾಪ್ ಬೈ ಇಟ್ ಸೆಲ್ಫ್. ಅಂದಮೇಲೆ ಸೈನ್ಸ್ ವಿರುದ್ಧ ಮಾತಾಡಿದಾಗುತ್ತೆ ಅವರು. ಎಲ್ಲ ಕಡೆ ಒಪ್ಪೋದು ನೇಚರ್ ಬೈ ಇಟ್ ಸೆಲ್ಫ್ ಅಂತ ಹೇಳಿದರೆ ಅರ್ಥನೇ ಇಲ್ಲದೆ. ತಮ್ಮ ಇದಕ್ಕೆ ಮೇನ್ ಬೇಸಿಕ್ ಸ್ಟೇಟ್ಮೆಂಟ್ಗೆ ಅಪೋಸಿಷನ್ ಅಪೋಸಿಟ್ ಹೇಳಬಾರ್ದು ಹಾಗೆ ಅವರು, ಗೊತ್ತಾಯ್ತು. ಅಲ್ಲೇ ತಪ್ಪಾರ ಅವರು, ಇವರು ಅದು ಅರ್ಥ ಮಾಡಿಕೊಂಡಿದ್ದು ಸೈನ್ಸ್ ಭಾರಿ ಹೇಳಿದೆ ಅಂತ ಹೇಳ್ತಾರೆ, ತಪ್ಪದು. ಪ್ರಕೃತಿಗೆ ಆಟೋಮೆಟಿಕ್ ಅಂತ ನೀವು ಕರೆದ್ರೆ ಮಾನವ ವ್ಯವಸ್ಥೆ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಹೇಳಿದ್ದು ಏನಂತ ಹೇಳ್ತಾರೆ, ನದಿ ಹರಿತಾ ಇದೆ ಇದು ಆಟೋಮೆಟಿಕ್ ಅಂತ, ತಪ್ಪದು. ಹಾಲು ಮೊಸರಾಗತ್ತೆ ಆಟೋಮೆಟಿಕ್ ಅಂತ, ತಪ್ಪದು. ಹಾಲು ಮೊಸರು ಏನ ಹವಾಪಯೋ ಮಂಡಂ ಭವತಿ, ಗೊತ್ತಾಯ್ತಾ. ಮಂಡ ಅಂದರೆ ಮೊಸರು, ಹಾಲು ಮೊಸರಾಗೋದು ದೇವರಿಂದ ಉಪನಿಷತ್ ಹೇಳಿತು, ವೇದಗಳು ಹೇಳ್ತಾ ಇದೆ. ಹಾಲು ಮೊಸರಾಗೋದಕ್ಕೆ ದೇವರು ಬೇಕು, ನದಿಗಳು ಹರಿಯೋದು ಅದಕ್ಕೋಸ್ಕರ, ದೇವರ ಅನುಗ್ರಹದಿಂದ. ನೀರು ಬಂತು ನೀರು ಬಂತು ಅಂತಾರೆ, ಗೊತ್ತ ನಮಗೆ ಒಂದು ಬಿಡಬೇಕಲ್ಲಿ. ನೀರು ಬಂತು ನೀರು ಬಂತು ಅಂದರೆ ನೀರು ಬಿಟ್ಟ ಬಂತೆ ಹೊರತು ಆಟೋಮೆಟಿಕ್ ಅಲ್ಲ. ಬರೀ ಎಲ್ಲ ಟ್ಯಾಪ್ ಹಾಕ್ಸೋಬಿಟ್ಟ ಕನೆಕ್ಷನ್ನೇ ತೊಗೊಂಡಿಲ್ಲ, ನೀರು ಬರೆದು ಗೋಲ್ಡನ್ ಟ್ಯಾಪ್ ಹಾಕಿದ್ರು ಬರೋದಿಲ್ಲ, ಗೊತ್ತಾಯ್ತಲ್ಲ. ಯಾವುದಾಗ ಹಾಕಿ ಕನೆಕ್ಷನ್ನೇ ಇಲ್ಲ, ಅದಕ್ಕೆ ಕನೆಕ್ಷನ್ ಆಗ ಸ್ಟೀಲಲ್ಲೂ ಬರುತ್ತೆ, ಕನೆಕ್ಷನ್ ಹೇಗೆ ಬೇಕೋ ಅಲ್ಲ. ಅದಕ್ಕೆ ದೇವರಿಗೆ ಕನೆಕ್ಟ್ ಆಗದೆ ಹೋದರೆ ಇವತ್ತು ಜಗತ್ತೇ ಒಂದು ಕೇಳಿತು. ಕೇಳ್ತಾರೆ ಆಚಾರ್ಯ, ಎಲ್ಲಿಯಾದರೂ ಬರೀ ಜನದಿಂದ ಕೆಲಸ ಆಗಿದ್ದು ನೋಡಿದ್ದೀರ ನೀವೀಗ? ಎಲ್ಲೆಲ್ಲೂ ಇಲ್ಲ. ಮತ್ತು ಯಾವ ಕೇಸ್ ನೀವು ಹೇಳ್ತೀರಿ ಅದಿನ್ನೂ ಪ್ರೂವ್ ಆಗಿಲ್ಲ ಅವ್ರ ಕೇಸ್ಗಳೆಲ್ಲ. ನದಿ ಹರಿಯೋದು ಆಟೋಮೆಟಿಕ್ ತಿಳ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ. ಬಟ್ ನಿನ್ನ ಪ್ರಿನ್ಸಿಪಲ್ಗೆ ವಿರುದ್ಧ ಅದು, ಮತ್ತು ಜಲವಸ್ತು ಹೇಗೆ ನಿಲ್ಲುತ್ತೆ, ಹೇಗೆ ಹರಿಯುತ್ತೆ ತಾನೇ? ಆದ್ದರಿಂದ ಅಣೆ ನೀರು ನಿಲ್ಲಿಸ್ತೀರಿ, ಅಣೆಕಟ್ಟು ಕಟ್ಟಿದ್ದೀರಿ, ಅಣೆಕಟ್ಟು ಅದೇ ಕಟ್ಕೊಳ್ತಾ, ಗೊತ್ತಾಯ್ತು. ಅಣೆಕಟ್ಟು ಅದೇ ಹಾಕಿ ಕಟ್ಕೊಂಡಿಲ್ಲೋ, ಹರಿಯೋದು ಕೂಡ ಅದೇ ಹರಿಯುತ್ತೆ, ಹರಿತಾ ಇಲ್ಲ. ಇದೆಲ್ಲ ಯೋಚನೆ ಮಾಡಿದರೆ ನಿಜವಾದ ಸೈನ್ಸ್ ಅಂದ್ರೆ ಅದು ಒಂದು ಕಡೆ ಸ್ಟಾಪ್ ಆಗಬಾರ್ದು. ಆ ಅರ್ಥದಲ್ಲಿ ಶರೀರ ಶರೀರ ಅನ್ನೋದಕ್ಕೂ ಅರ್ಥ ಇದೆ. ಆಟೋಮೆಟಿಕ್ ಸ್ವಯಂ ಅಂದರೆ ಒಂದೇ ಆಟೋ ಅಂದ್ರೆ ಸ್ವಯಂ, ತನ್ನ ಕಥೆ ಆಟೋಬಯೋಗ್ರಫಿ ಅಂತ ಹೇಳೋದಿಲ್ಲ ಹಾಗೆ. ಆಟೋ ಅಂದರೆ ಬೈ ಸೆಲ್ಫ್ ಅಂತ ಅರ್ಥ. ಯಾವುದು ಬೈ ಸೆಲ್ಫ್ ಆಗೋದಿಲ್ಲ, ತೇನ ವಿನಾ ತೃಣಮಪಿ ನ ಚಲತಿ ನಾನು ಅಥಾಪಿ. ನದಿ ಹರಿಯೋದು ಕಾಣುತ್ತೆ, ಈಗ ನೀರು ಬರೋದು ಕಾಣುತ್ತೆ ನಿಮಗೆ, ಗೊತ್ತಾಯ್ತಾ. ನೀರು ಬಿಡೋದು ಕಾಣೋದೇ ಇಲ್ಲ, ನಾವೇನಂತೀವಿ ಆದರೂ ಕೂಡ ನೋಡೇ ಇಲ್ಲ ಅವನ್ನ. ಏನಂತೀವಿ, ಒಂದು ವ್ಯವಸ್ಥೆ ಇದೆ ಅವನು ಬಿಡ್ತಾನೆ, ಅವ್ನು ನೋಡಿ ಜನ್ಮದಲ್ಲೇ ನೋಡದೇ ಇರ್ಬೋದು ನಾವು. ಮತ್ತೆ ಆದರೂ ಕೂಡ ಏನು ನಮಗೆ ಗೊತ್ತು, ನೀರು ಬಿಟ್ಟಾಗ ಬಂತು ಬರದೇ ಹೋದ ಹೋಯಿತು ಅಷ್ಟೇ. ಇಲ್ಲಿ ಎರಡು ಪ್ರಾಬ್ಲಮ್ ಇದೆ, ನೀರು ಅದಷ್ಟಿಗೆ ಬರೋಕ್ಕೆ ಶುರು ಮಾಡಿಬಿಟ್ರೆ ಬರೀಲಿ ಬರ್ತೀವಿ ಹಾಗಾದ್ರೆ ಅದು ಕೂಡ ಕೊಚ್ಕೊಂಡು ಬಿಡ್ತಾರೆ ಆ ಕಡೆಗೆ ತಿಳಿತಾ. ಅದಷ್ಟಿಗೆ ಬರೋದೇ ಇಲ್ಲ, ಅದಷ್ಟಿಗೆ ಅದೇ ನಿಲ್ಲೋದೂ ಇಲ್ಲ. ಎಲ್ಲದೂ ಕೂಡ ಹಾಗೆ ಬೈ ಇಟ್ ಸೆಲ್ಫ್ ಯಾವುದೂ ಆಗೋದಿಲ್ಲ, ಬೈ ಇಟ್ ಸೆಲ್ಫ್ ಮಾಡೋ ಶಕ್ತಿ ಇರೋದು ದೇವರಿಗೆ ಒಂದೇ, ಅದಕ್ಕೆ ಸ್ವತಂತ್ರ ಭಗವಾನ್ ವಿಷ್ಣು. ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ಇದು ಜಿಜ್ಞಾಸೆ ಅಂದರೆ ಅದೇ. ಜಿಜ್ಞಾಸೆ ಅಂದರೆ ಏನು, ಕರೆಕ್ಟಾಗಿ ಚಿಂತನೆ ಮಾಡಿ ಅರೈವ್ ಆಗೋದು. ನಾವು ಯಾರು ದೇವರಿಲ್ಲ ಅಂತೇಳಿ ಜಿಜ್ಞಾಸೆ ಮಾಡಿಲ್ಲ ಅಂತ ಅರ್ಥ. ಜಿಜ್ಞಾಸೆ ಮಾಡಿಲ್ಲ, ಜಿಜ್ಞಾಸೆ ಮಾಡಿದಾಗ ಉತ್ತರ ಏನಂತ ಸಿಗುತ್ತೆ, ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ಅದು ಅಲ್ಟಿಮೇಟ್ ಟ್ರೂತ್, ಅದು ತೀರ್ಮಾನ ಆಗಲೇಬೇಕದು. ಹೌದು, ವಿಚಾರ ಅದೇ ವಿಚಾರ, ವಿಚಾರ ಸರಿಯಾದ ವಿಚಾರ, ವಿಚಾರವಾದ ನಿಜವಾದ ವಿಚಾರವಾದ ಬ್ರಹ್ಮಸೂತ್ರಗಳು. ಇವ್ರದ್ದೆಲ್ಲ ಇವರು ದುರ್ವಿಚಾರಕ್ಕೆಲ್ಲ ವಿಚಾರ ಅಂತ ಹೆಸರಿಟ್ಬಿಟ್ಟಿದ್ದಾರೆ, ತಪ್ಪದು. ಅದೃಶ್ಯೋ ನನು ಅಥಾಪಿ ಯದುಕ್ತಂ ಎಂ ಪೃಥಿವಿ ನ ವೇದ ಅದೃಶ್ಯೇ ಅನಾತ್ಮೇ ಇತ್ಯಾದಿನ ವಿಷ್ಣೋರ್ ಅದೃಶ್ಯತ್ವಾಧಿಕಂ ತದಾಥರ್ವಣೆ ಅಥ ಪರಾಯಯ ತದಕ್ಷರಮಧಿಗಮ್ಯತೆ ಯತ್ತದ್ರೇಶ್ಯಮಗ್ರಾಹ್ಯಂ ಇತ್ಯಾದಿನ ಅಕ್ಷರಸ್ಯ ಉಚ್ಯತೆ. ಈಗ ಅಕ್ಷರಾಧಿಕರಣ ಅಲ್ಲೇನು ಬಂದಿದೆ, ಆಯಿತು ಒಂದು ಒಪ್ಪೋಣ. ಪೃಥಿವಿ ಶರೀರಂ, ಪೃಥಿವಿ ನ ವೇದ, ಪೃಥಿವಿ ಇವನಿಗೆ ಶರೀರ, ಆದರೆ ಪೃಥಿವಿನನ್ನು ತಿಳ್ಕೊಂಡಿಲ್ಲ ಅಂತಿದೆ. ನೀವು ಅದನ್ನು ಹೇಳ್ತೀರಿ, ತಿಳ್ಕೊಳ್ಳೋದಕ್ಕೆ ಆಗದೇ ಇದ್ದವನು ವಿಷ್ಣು ಅಂತ ಹೇಳಿದ್ದೀರಿ. ಆದರೆ ಮುಂದಿದೆ ಅದೃಶ್ಯ ಅನಾತ್ಮೆ, ಅವನು ಯಾರು ಅಂದರೆ ಅದೃಶ್ಯ ಅನಾತ್ಮ್ಯ ವಿಷ್ಣು. ಅಲ್ಲಿ ಹೇಳಬೇಕಾದ್ರೆ ಅದೃಶ್ಯ ಅಂತ ಕರೆದ್ರೆ ವಿಷ್ಣುವಿಗೆ ಏನು ಹೇಳಿದ್ದಾರಲ್ಲಿ, ಅದೃಶ್ಯತ್ವ ಹೇಳಿದ್ದ. ಅದೃಶ್ಯತ್ವಾದಿ ಗುಣಕೋ ವಿಷ್ಣುರೇವ, ಮುಂದೆ ಅಲ್ಲಿ ಅದು ವಿಷ್ಣುವ್ರ ಅದೃಶ್ಯತ್ವಾಧಿಕಂ ತಥಾ. ಅಷ್ಟು ಹೇಳಿದ ಮೇಲೆ ಆಥರ್ಮಣದ್ರಲ್ಲಿ ಒಂದು ಮಾತು ಬರುತ್ತೆ, ತತ್ ಆಥರ್ಮಣೆ ಅಥ ಪರಾ ಯಯಾ ತದ ಅಕ್ಷರವಧಿಗಮ್ಯತೆ. ಯಾರವನು ಅಂದರೆ ಅಕ್ಷರ ಅಂತ ಹೇಳಿದ್ದಾರೆ. ನೀವು ವಿಷ್ಣು ಅಂತ ಹೇಳ್ತೀರಿ, ವಿಷ್ಣು ಅಂತ ಹೇಳಿಲ್ಲ ಅಲ್ಲಿ, ಅಕ್ಷರ ಅಂತ ಹೇಳಿದ್ದಾರೆ. ಅಂದಮೇಲೆ ತದ್ರಸ್ಯಂ ಅಗ್ರಾಹ್ಯಂ ಇತ್ಯಾದಿನ ಅಕ್ಷರಸ್ಯ ಉಚ್ಯತೆ. ಅಂದ್ಮೇಲೆ ವಿಷ್ಣು ಆಗಲಿಲ್ಲ, ಅಕ್ಷರ ಆಯಿತು. ದೇರ್ಫೋರ್ ವಿಷ್ಣುದೇವ ವಿಜಿಜ್ಞಾಸ್ಯ ಹೊರಟೋಯ್ತು ಅಂತ ಹೇಳಿದವ. ತಚ್ಚ ಅಕ್ಷರಂ, ಅಕ್ಷರ ಯಾವುದು ಅಂದರೆ ಯಥಾ ಪೃಥಿವ್ಯಾಂ ಓಷಧಯ ಸಂಭವಂತಿ ಇತಿ ದೃಷ್ಟಾಂತಪೂರ್ವಕಂ ಅಕ್ಷರಾತ್ ಸಂಭವತಿ ಹ ವಿಶ್ವಂ ಇತಿ ಚ. ಅಲ್ಲಿ ಪೃಥಿವ್ಯಾ ಔಷಧಯ ಸಂಭವಂತಿ ಅಂತ ಹೇಳ್ತಾ ದೃಷ್ಟಾಂತ ಕೊಟ್ಟುಬಿಟ್ಟು ಪೃಥ್ವಿಯಲ್ಲಿ ಔಷಧಿಗಳು ಸಸ್ಯಗಳು ಹೇಗೆ ಬೆಳೆಯುತ್ತೋ ಹಾಗೆಲ್ಲವೂ ಅಕ್ಷರದಿಂದ ಹುಟ್ಟಿ ಬರುತ್ತೆ ಅಂತ ಕನ್ಫರ್ಮ್ ಮಾಡ್ತಾರೆ. ಮತ್ತೆ ಇದು ವಿಶ್ವೋಪಾದಾನ ಕಾರಣತ್ವೇನ ಅಕ್ಷರ ಬುದ್ಧಿವಂತಿಕೆ ಏನು ಮಾಡ್ದ ಅವನು, ಪೃಥ್ವಿಯಲ್ಲಿ ಔಷಧಿಗಳು ಬರುತ್ತಲ್ಲ ಅಕ್ಷರದಿಂದ ಜಗತ್ತು ಬರುತ್ತೆ ಅಂತ ಹೇಳಿದರೆ ಪೃಥ್ವಿಯಲ್ಲಿ ಔಷಧಗಳು ಬರಲು ಟ್ರಾನ್ಸ್ಫಾರ್ಮ್ ಆಗಿ ಬರುತ್ತಾದ್ರಿಂದ ವಿಷ್ಣುವಿನ ಟ್ರಾನ್ಸ್ಫಾರ್ಮೇಷನ್ನೇ ಇದು ವಿಶಿಷ್ಟ ಅದ್ವೈತಾನೆ ಸರಿ ಎಂಬ ಅರ್ಥ ಕೊರಟವನೀಗ ಅದಕ್ಕೆ ಉತ್ತರ ಕೊಡಬೇಕು. ಇದು ವಿಶ್ವೋಪಾದಾನ ಕಾರಣತ್ವೇನ, ವಿಶ್ವೋಪಾದಾನ ಕಾರಣತ್ವ ಅಂದ್ರೇನು, ವಿಶ್ವಸ್ಯ ಉಪಾದಾನ ಕಾರಣತ್ವೇನ ಜಗತ್ತಿಗೆ ಉಪಾದಾನ ಕಾರಣತ್ವವಾಗಿ ಅಕ್ಷರಾತ್ ಪರತಃಪರ ಇತ್ಯುಕ್ತ ಇತ್ಯುಕ್ತ ಅರ್ಷಾವಧಿತ್ವೇನ ಚ ಶ್ರುತಮಿತ್ಯನುಪಾದಾನೇ ಸರ್ವೋತ್ಕೃಷ್ಟೇ ವಿಷ್ಟೌ ಅನುಪಪನ್ನಂ ಸತ್ ಚಿರಚಿತ್ ಪ್ರಕೃತಿ ವಿರಿಂಚಿ ರುದ್ರ ಇವ ತದಂತದನ್ಯತಮೇವ ವಾ ಬ್ರಹ್ಮ ಈಶ ಶ್ರುತ್ಯಾದಿ ಪ್ರಾಪಕ ವಶಾದುಪೇಯಮಿತ್ಯತಃ ಪ್ರಾಪ್ತಂ ಅದೃಶ್ಯತ್ವಾದಿ ಗುಣಕಃ ಇತ್ಯಾದಿ ಯೋಗತ್ರಯಂ. ಮೂರು ಮಾತ್ರ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಪ್ರಶ್ನೆ ಬಂದೊಟ್ಟಿನ ಮೇಲೆ ವಿಷ್ಣು ಅಲ್ಲ ಅಕ್ಷರ, ಅಕ್ಷರ ಕೂಡ ಏನಾಗಿರಬೇಕು, ವಿಶ್ವಕ್ಕೆ ಉಪಾದಾನ ಕಾರಣವಾಗಿರ್ತಕ್ಕಂಥ ಅಕ್ಷರ. ಅದರ ಮೇಲೆ ಇನ್ನೊಂದು ಪದಾರ್ಥ ಇದೆ, ಆ ಪದಾರ್ಥ ಯಾವುದಾಗಿರಬೇಕು ಅಂದರೆ ಸರ್ವೋತ್ಕೃಷ್ಟೇ ವಿಷ್ಣು ಅನುಪಪನ್ನಂ ಸತ್ ಚಿತಚಿತ್ ಪ್ರಕೃತಿ, ಚಿತಚಿತ್ ಪ್ರಕೃತಿ ಚಿತ್ ಪ್ರಕೃತಿ ಆಗಬಹುದು, ಅಚಿತ್ ಪ್ರಕೃತಿ ಆಗಬಹುದು, ವಿರಿಂಚ ಬ್ರಹ್ಮದೇವರಾಗಬಹುದು, ರುದ್ರದೇವರಾಗಬಹುದು, ಒಟ್ಟು ವಿಷ್ಣು ಆಗಬಾರ್ದು ಅಂತ ಯಾಕೆ ತಿಳ್ಕೋಬಾರ್ದು ಅಂತ ಪ್ರಶ್ನೆ. ಈಗ ಗೊತ್ತಾಯ್ತಾ, ಯಾರೀಗ ಯಾರಿಂದ ಜಗತ್ತೆಲ್ಲ ಸೃಷ್ಟಿಯಾಗ್ತಾ ಇದೆಯೋ, ಯಾನು ಅದೃಶ್ಯತ್ವಾದಿ ಗುಣಗಳನ್ನು ಹೊಂದಿದ್ದಾನೋ ಅವನು ವಿಷ್ಣು. ಒಮ್ಮ ನಿಮ್ಮ ತೀರ್ಮಾನ ಸರಿಯಲ್ಲ, ಅದು ವಿಷ್ಣುವನ್ನು ಬಿಟ್ಟು ಯಾರು ಬೇಕಾರಾಗ್ಬೋದು. ಬೈಯೋರು ಹಾಗೇನೆ, ರಾಮಾಯಣ ಬೈತಾರಲ್ಲ, ತುಂಬ ಅನಿವಾರ್ಯ ಬಂದರೆ ಸೀತಾನೂ ಹೊರಡ್ತಾರೆ, ಗೊತ್ತಾಯ್ತು, ಸೀತಾಯಣ ಪುಸ್ತಕರೇ ಬಂತು ಅಂದರು, ಹನುಮಂತನೂ ಭಾರಿ ಹೊಗಳುತ್ತಾರೆ, ರಾಮನ್ ಮಾತ್ರ ಹೊಗಳೋದಿಲ್ಲ. ಯಾತಕ್ಕೆ, ಇಲ್ಲಿ ವಿಷ್ಣು ಆಗಬಾರ್ದು ಹೇಗೋ ಅಲ್ಲ ಹಾಗೆ, ರಾಮಾಯಣದಲ್ಲಿ ರಾಮನಿಗೆ ಮಹತ್ವ ಕೊಡಬಾರ್ದು, ಭಾಗವತದಲ್ಲಿ ಕೃಷ್ಣನಿಗೆ ಮಹತ್ವ ಕೊಡಬಾರ್ದು, ಉಳಿದು ಯಾರಿಗೆ ಕೊಟ್ಟರು ಪರವಾಗಿಲ್ಲ, ಯಾಕಂದ್ರೆ ಅಲ್ಲಿ ಅವ್ರಿಗೆ ಪ್ರಾಬ್ಲಮ್ ಇರೋದು. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲಿ ಪ್ರಶ್ನೆ ಮಾಡಿದ, ಇಂದ್ರಚಂದ್ರ ಬೇಕಾರಾಗಲಿ ವಿಷ್ಣು ಆಗಬಾರ್ದು, ಅದಕ್ಕೆ ಉತ್ತರ ಕೊಡ್ತಾರೆ. ಪ್ರಾಪ್ತ ಅದೃಶ್ಯತ್ವಾದಿ ಗುಣಕ ಇತ್ಯಾದಿ ಯೋಗತ್ರಯಂ, ಅದೃಶ್ಯತ್ವಾದಿ ಅದು ಆ್ಯಕ್ಚುಲಿ ಯೋಗತ್ರಯಂ ಅಂತಿರಬಾರ್ದು, ಸೂತ್ರತ್ರಯಂ ಇರಬೇಕದು. ಗೊತ್ತಾಯ್ತಾ? ಸೂತ್ರತ್ರಯಂ ಇದು ಯಾವುದು ಸರಿಯಾದ, ಈ ಪಾಠ ತಪ್ಪು ಮಾಡಿದರೆ ಗೋವಿಂದ, ಅರ್ಥ ಅಕ್ಷರಗಳಲ್ಲ ಶಬ್ದ ಶಬ್ದನೇ ಬದಲಾಯಿಸಿಬಿಟ್ರೆ ಯೋಗ ಅಂತ ಎಲ್ಲಿದೆ, ಇಲ್ಲಿ ಯೋಗತ್ರಯಂ ಆಗ ಸಂಭವನೇ ಇಲ್ಲ. ಸರಿಯಾಗಿ ನೋಡಬೇಕು, ಪ್ರೂಫ್ ನೋಡಬೇಕು, ಒಂದು ಸಲ ಮಾಡಿದ ಮೇಲೆ ಸರಿಯಾಗಿ ಓದಿ ಇದು ಮಾಡಿದ್ರೆ ತಿಳಿಯಿರಿ. ಇದು ಫಸ್ಟ್ ಟೈಮ್ ಓದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ತದರ್ಥ ದೃಶ್ಯತ್ವಾದ್ಯುಚ್ಛಿತ ಸದಾ ಇತಿ ಪೂರ್ವದನುಷಂಗ, ಅದಕ್ಕೆ ಹೇಳಿದ್ದಾರೆ ದೃಶ್ಯತ್ವಾದಿ, ದೃಶ್ಯತ್ವಾದಿ ಉಚಿತ, ದೃಶ್ಯತ್ವಾದಿ ಗುಣಗಳನ್ನು ಹೊಂದಿಲ್ಲ ಅವನು, ಅದೃಶ್ಯನಾಗಿದ್ದಾನೆ. ಯಾರಾದರೂ ವಿಷ್ಣುವೇ ಹೊರತು ಇಂದ್ರಾದಿಗಳಲ್ಲ, ಯಾರೂ ಅಲ್ಲ ಬೇರೆಯವರು. ಸಹ ಪ್ರಾಗ್ ಅದೃಶ್ಯೇ ಅನಾತ್ಮೇ ಇತ್ಯಾದಿನ ಉಕ್ತ ಏಕೋ ವಿಷ್ಣುರೇವ ದೃಶ್ಯತ್ವಾದಿ ಉಚಿತ ನತು ಚಿತ್ಪ್ರಕೃತ್ಯಾದಿರನೇಕ ಕುತಃ. ಲೋಕದಲ್ಲಿ ಯಾವಾಗಲೂ ಆಸ್ಪತ್ರೆಗೆ ಹೋಗಿ ಆಫೀಸ್ಗಳಿಗೆ ಹೋಗ್ತಾರೆ ಅಂತ ತಿಳ್ಕೊಂಬೋಣ, ಚೀಫನ್ನು ಮೀಟ್ ಮಾಡಬೇಕು, ಹೋಗಾಗ ದಾರಿಯಲ್ಲಿ ಸಿಗ್ತಾರೆ, ಸಿಕ್ಕ ಯಾರನ್ನು ನೀವೇ ಆಫೀಸರ ಅಂತ ಕೇಳೋದಿಲ್ಲ. ಏನು ಮಾಡ್ತಾನೆ ಅವನು, ಏನಂತ ಕೇಳ್ತಾನೆ ಯೋಚಿಸ್ ಕರೆಕ್ಟ್, ನಿಮ್ಮ ಅನುಭವ ಸುಮ್ಮನೆ ಹೇಳ್ಬೇಕು, ಯಾವುದು ಉತ್ತರ ಇರಬೇಕಾಗಿಲ್ಲ. ಆ ಮುಖ್ಯ ಆಫೀಸರ್ ಹುಡ್ಕೊಂಡು ಹೋದ ವ್ಯಕ್ತಿ ದೊಡ್ಡ ಬಿಲ್ಡಿಂಗ್ ಎಂಟರ್ ಆದಮೇಲೆ, ಆಫೀಸ್ ಬಿಲ್ಡಿಂಗ್ ಎಂಟರ್ ಆದಮೇಲೆ ಯಾರೇ ಎದುರು ಸಿಕ್ಕರು ಕೂಡ ಏನಂತ ಕೇಳ್ತಾನೆ, ಏನಂತ ಕೇಳ್ತಾನೆ ಆಫೀಸರ್ ಎಲ್ಲಿದ್ದಾನೆ ಯಾರಾದ್ರು ಕೇಳ್ತಾರೆ ಹೊರತು ನೀನು ಆಫೀಸರ್ ಅಂತ ಕೇಳೋದಿಲ್ಲ. ಯಾಕೆ ಅವ್ರಿಗೆ ಏನು ಗೊತ್ತು, ಆಫೀಸರ್ ಹಾಗೆಲ್ಲ ಸಿಗೋದಿಲ್ಲ, ಅದು ಗೊತ್ತಿದೆ. ಆಫೀಸರ್ ದೋಡಾಡ್ಕೊಂಡಿರೋದಿಲ್ಲ ಅಲ್ಲೆಲ್ಲ ಕೂಡ. ಎಲ್ಲಿರ್ತಾನೆ ಅವನು, ಒಳಗಿರ್ತಾನೆ, ಯಾವುದ್ರೂ ಒಳಗಲ್ಲ, ಎಲ್ಲಿರ್ತಾನೆ ಚೇಂಬರ್ ಮೇನ್ ಇದ್ರೊಳಗೆ ಒಳಗಿರ್ತಾನೆ, ಎಲ್ಲ ಒಳಗಿರ್ತಾನೆ. ಆ ಪದ ನೆನಪಿರ್ಬೇಕು ಯಾವಾಗಲೂ ಕೂಡ. ಯಾಕೆ ಅಂಡಾಗೆಲ್ಲ ಆಫೀಸರ್ ಎಷ್ಟು ಆಫೀಸರ್ ಎಷ್ಟು ಇಟ್ಬಿಡ್ತಾರೆ ಒಂದು ಸಲ ಬೈ ಚಾನ್ಸ್, ಆಮೇಲೆ ಆಫೀಸರ್ ನಾನೇ ಆಫೀಸರ್ ಅಂದರೆ ಓ ಸಾರಿ ಅಂತಾರೆ. ಯಾಕೆ ನೀವ್ಯಾಕೆ ಇಲ್ಲಿ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಅಲ್ಲೇ ಅವನ್ನ ಬೈ ಚಾನ್ಸ್ ಇಲ್ಲಿ ಕಂಡ್ರೆ ಅದೇನದು ಎಕ್ಸೆಪ್ಷನ್ ಅಷ್ಟೇ ಹೊರತು ಜನರಲ್ಲಿ ಎಲ್ಲಿರ್ಬೇಕಾತ ಅಲ್ಲೇನೆ. ಕೇಳೋ ಪದ್ಧತಿನೇ ಹಾಗೆ, ನೀನೇ ಆಫೀಸರ್ ಅಂತ ಕೇಳೋದಿಲ್ಲ, ಇಲ್ಲಿ ಓಡಾಡೋ ಯಾರು ಆಫೀಸರ್ ಅಂತಲೂ ಕೇಳೋದಿಲ್ಲ, ಇಲ್ಲಿ ಯಾರೋ ಇವರು ಅವರ ಇವರು ಅಂತ ಕೇಳೋದಿಲ್ಲ. ಯಾರು ಅಂತೇಳಿ ಸೀದಾ ಅಲ್ಲಿ ಬಾಳೆ ಹೋಗ್ತಾರೆ, ಅಲ್ಲಿ ಬಾಗಿಲು ನಿಂತ್ಕೊಂಡು ಕೇಳೋದಿಲ್ಲ, ಜವಾನ್ ಕೂತಿರ್ತಾರೆ ತೋರಿಸಿದಾಗ, ನೀನು ಆಫೀಸರ್ ಅಂತ ಕೇಳೋದಿಲ್ಲ ಮತ್ತೆ. ಯಾಕೆ ಆಫೀಸರ್ ಈಗೆಲ್ಲ ಜವಾನ್ ಜಾಗದಲ್ಲಿ ಕೂಡೋದಿಲ್ಲ, ಒಂದು ಗೊತ್ತು ಅವನಿಗೆ. ಅದೇ ಏನದು ಲಿಂಗೈರ್ಯುತಸಹಿ ಸರ್ವೈ ಲಿಂಗೈರ್ಯುತಸಹಿ, ಈ ಲಕ್ಷಣ ಅಲ್ಲ ಅದು, ಬಾಗಿಲಲ್ಲಿ ಸ್ಟೂಲ್ ಹಾಕೊಂಡು ಕೂಡೋದು ಆಫೀಸರ್ ಲಕ್ಷಣ ಅಲ್ಲ. ಏನಂತಾರೋನು ಆಫೀಸರ್ ಇದ್ದಾರೆ ಅಂತ ಕೇಳ್ತಾರೆ ಹೊರತು ನೀನೇ ಆಫೀಸರ್ ಅಂತ ಕೇಳೋದೇ ಇಲ್ಲ. ಅಕಸ್ಮಾತ್ ಕೇಳಿ ಯಾರು ಹಳ್ಳಿಯವನು ಯಾರು ಕೇಳಬೇಕು, ಅವ್ರು ಪಾರಿಜ್ವಾಲ ಅಲಂಕಾರ ಮಾಡಿ ಕೂತ್ಕೊಂಡ್ಬಿಟ್ಟಿದ್ರೆ ಅವನು ತಪ್ಪು ತಿಳ್ಕೊಂಡು ಏನಂತ ಕೇಳ್ಬೋದು, ನೀನಾಗ ಕೇಳ್ಬೋದು. ಅವ್ರು ಏನು ಜನ ಒಡೆಯನಂತಾರ ಅವನ್ನ ತಿಳುವಳಿಕೆ ಇಲ್ಲದವನು ಅಂತಾರೆ ಹೊರತು ಅವನು ಕೇಳಿದ್ದು ಭಾರಿ ಸರಿ ಅಂತ ಕರೆಯೋದಿಲ್ಲ. ವಿವೇಕ ಇದ್ದವನು ಯಾರು ಕೂಡ ಅಂತ ಪ್ರಶ್ನೆ ಕೇಳೋದಿಲ್ಲ. ಅಲ್ಲಿ ಒಳಗೆ ಹೋಗ್ತಾನೆ, ಒಳಗೆ ಹೋದ್ಮೇಲೂ ಕೂಡ ಒಂದು ಮೀಟಿಂಗ್ನ ಒಂದು 20 ಜನ ಕೂತಿರ್ತಾರೆ, ಅವನೊಬ್ಬ ಕೂತಿರ್ತಾನೆ. ಅವ್ನಿಗೆ ಕೂತವ್ರನ್ನ ನೋಡ್ತಾನೆ ಫಸ್ಟು, ಮೇನ್ ಇದ್ರ ಕಣ್ಣು ಹಾಕ್ತಾನೆ, ಅವ್ರ ಕಡೆ ನೋಡ್ದು ಇವ್ರ ಕಡೆ ನೋಡೋದಿಲ್ಲ ಅವನು. ಯಾತಕ್ಕೆ ಮುಖ್ಯಾಭ್ಯಾಸ ಈ ಗುಂಪಿನಲ್ಲಿ ಯಾಕೆ ಕೊಡ್ತಾನೆ? ಎಲ್ಲಿ ಕೊಡ್ಬೇಕು ಅವನು? ಸಪರೇಟಾಗಿ ಕೊಡ್ಬೇಕು, ಪೃಥಕ್ ಉಪದೇಶ. ಬೇರೆ ಕಡೆ ಇರಬೇಕು, ಹೊರತಾರೆ ಕೊಡ್ಲಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಕಾಮನ್ ಸೆನ್ಸ್ಗೆ ಗೊತ್ತಾಗೋ ವಿಚಾರಗಳು. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಎಂದೂ ಕೂಡ ಏನು ಡೌಟ್ ಬರೋದಿಲ್ಲ ನಮಗೆ, ವಿಷ್ಣುದೇವ ವಿಜಿಜ್ಞಾಸ್ಯ ಅನ್ನೋದಕ್ಕೆ ಡೌಟ್ ಬರೋದೇ ಇಲ್ಲ. ಅದು ಇನ್ನು ಮುಗಿತಾಗಲೇ ಎಲ್ಲಿದೆ ಅದು? ಎಲ್ಲಿ? ಮುಂದೆನಾ ಹಿಂದೆ? ಎಂಬತ್ತು ತುಂಬ 81 ಎಲ್ಲಿದೆ? ದೃಶ್ಯತ್ವಾದಿ ವಿಷ್ಣುರೇವ ದೃಶ್ಯತ್ವಾದಿ ಅದೇ ಹಿಂದೆ ಬಂದ ಪ್ರಶ್ನೆ ಅದು. ನತು ಚಿತ್ ಪ್ರಕೃತ್ಯಾದಿ ಅನೇಕ ಕುತಃ, ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ ವಿಜಿಂಚ ಬ್ರಹ್ಮ ರುದ್ರ ಹಿಂದಿನ ವಾಕ್ಯ ಇದೆ ನೋಡಿ ಲಾಸ್ಟ್ಗೆ, ಚಿತ್ರತ್ವಕ್ಕೆ ವಿರಿಂಚಿ ರುದ್ರಾವ. ಅವರ್ಯಾರು ಕೂಡ ಏನಲ್ಲ, ದೃಶ್ಯತ್ವಾದಿಗಳಿಂದ ರಹಿತರಾದವರಲ್ಲ. ಒಂದಲ್ಲ ಅವರ ತರದ ಏನಾಗಿದ್ದಾರೆ ಅವರು? ಇದು ಸ್ವಲ್ಪ ಯೋಚನೆ ಮಾಡಿದರೆ ಕೆಡಗಿನವರಿಗೆ ಮೇಲ್ನವರು ಅದೃಶ್ಯರು, ಗೊತ್ತಾಯ್ತಾ? ತಕ್ಷಣ ನೋಡ್ಲಿಕ್ಕಾಗೋದಿಲ್ಲ, ನೋಡ್ಲಿಕ್ಕಾಗೋದಿಲ್ಲ ಅಂತಾರೆ ಆಫೀಸರ್. ನೋಡ್ಲಿಕ್ಕಾಗೋದಿಲ್ಲ ಏನದು? ಅಷ್ಟು ಸುಲಭ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದೃಶ್ಯತ್ವಾದಿ ಗುಣಕಃ ದೃಶ್ಯತ್ವಾದಿ ಉಚ್ಚಿತ, ಹಾಗೆಲ್ಲ ನೋಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿದ. ಆಮೇಲೆ ಇನ್ನೂ ಮೇಲಿದ್ದಾನೆ, ಮೇಲ್ನವ್ರು ಅವನು ನೋಡ್ತಾನೆ, ಕೆಳಗಿನ ನೋಡಕ್ಕ ಮೇಲ್ನವ್ನು ನೋಡ್ತಾನೆ, ಆಮೇಲೆ ಅವನ ಮೇಲೆ ಇನ್ನೂ ಮೇಲ್ನವ್ನು ನೋಡ್ತಾನೆ, ಅವನ ಮೇಲೆ ಇನ್ನೂ ಮೇಲ್ನವ್ನು ನೋಡ್ತಾನೆ. ನಮಗೆ ಅದೃಶ್ಯ, ಅವರಿಗೆ ದೃಶ್ಯ. ಅವ್ರು ಹೋಗಿ ನೋಡೋದಿಲ್ಲ, ಇದ್ದಲ್ಲೇ ಬಾ ಅಂತ ಕರೆಸ್ತಾನೆ, ಟಪ್ಕೊಂಡು ನಿಂತು ಕೈ ಮುಂದಿಕೊಳ್ತಾನೆ. ನಾವು ಕಡೆ ಹತ್ರ ಹೋಗೋದಿಲ್ಲ, ಅಲ್ಲ ಅವನು ಅವ್ರ ಕಡೆ ತಾನೇ ಓಡೋಗ್ತಾನೆ. ನಮಗೆ ಇವನು ಅದೃಶ್ಯ, ಆದರೆ ಅವರಿಗೆ ಭಾರಿ ದೃಶ್ಯ. ಹೋಗ್ತಾ 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 ಮಹಾಲಕ್ಷ್ಮಿ ಬ್ರಹ್ಮರುದ್ರಾದಿಗಳಿಗೂ ಅದೃಶ್ಯರು, ಆದರೆ ನಾರಾಯಣನಿಗೆ ಅದೃಶ್ಯರು. ನಾರಾಯಣ ಯಾರು ತೋರಿಸ್ ನೋಡೋಕೆ ಬಂದು ನೋಡೋ ಏನನ್ನು ಮೀಟ್ ಮಾಡೋದು ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ? ದೃಶ್ಯತ್ವಾದ್ಯುಜ್ಜಿತ ಸದಾ ಆಬ್ಸಲ್ಯೂಟ್ ಸೆನ್ಸ್ ಅಂತ ಹೋಗಬೇಕು. ಅದೃಶ್ಯ ಇವತ್ತು ಗಾಡಿ ಅದೃಶ್ಯ, ಇದು ವಿಷ್ಣು ಅಲ್ಲ. ಯಾತಕ್ಕೆ ಅಂದರೆ ಅವಳಿಗೆ ದೃಶ್ಯ. ಮತ್ತು ಯಾರಿಗೂ ಅಬ್ಸಲ್ಯೂಟ್ ಸೆನ್ಸಲ್ಲಿ ಅದೃಶ್ಯತ್ವ ಇರೋದು ಯಾರಿಗಾದ್ರೆ ವಿಷ್ಣುವಿಗೆ ಬಂದೇನೆ, ಗೊತ್ತಾಯ್ತಾ? ಅವ್ರು ಕಾಣ್ಲಿಕ್ಕಾಗೋದಿಲ್ಲ, ಅವ್ರು ಕಂಡ್ರೆ ನಿನಗೆ ಕಾಣೋದಿಲ್ಲ ಅಂತ ಹೇಳಿದೆ. ಅವ್ರಿಗೆ ಕಾಣುತ್ತೆ, ನಿನಗೆ ಕಾಣೋದಿಲ್ಲ, ಇನ್ನು ಮೇಲೆ ಯಾರಿಗೂ ಕಾಣೋದಿಲ್ಲ. ಈ ಸ್ಥಿತಿ ಬರಬೇಕು. ಎಲ್ಲಿ ದೇವರ ಅದೃಶ್ಯ, ದೇವತೆಗಳು ಅದೃಶ್ಯರೇ, ಅದು ದೇವರಿಗೆ ದೃಶ್ಯ. ದೇವತೆ ನಮಗೆ ಅದೃಶ್ಯ, ದೇವತೆಗೆ ದೇವರಿಗೆ ದೃಶ್ಯರು. ಆ ದೇವರು ಮಾತ್ರ ದೇವತೆಗಳಿಗೂ ಅದೃಶ್ಯ, ಅವ್ರು ಯಾರಿಗೂ ದೃಶ್ಯನೇ ಅಲ್ಲ. ಅಬ್ಸಲ್ಯೂಟ್ ಅಂದ್ರೆ ಅದು ರಿಲೇಟಿವ್ ಅದೃಶ್ಯತ್ವ ಬೇರೆ, ಅಬ್ಸಲ್ಯೂಟ್ ಅದೃಶ್ಯತ್ವ ಬೇರೆ. ಅದಿರೋದು ಯಾರಿಗೆ? ವಿಷ್ಣುವಿಗೆ ಮಾತ್ರ. ಇದೆಲ್ಲ ಬ್ರಹ್ಮಸೂತ್ರಗಳ ನ್ಯಾಯ. ಇದೆಲ್ಲ ಓದ್ ಮನಸ್ಸಿಗೆ ಅರ್ಥ ಶುರುವಾಗತ್ತಾಗ ದೇವರ್ಯಾಕೆ ಕಾಣೋದಿಲ್ಲ ಎಂಬ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತು. ದೇವರ್ಯಾತ ಕಾಣೋದಿಲ್ಲ ಎಂಬ ಪ್ರಶ್ನೆಗೆ ನಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಓ, ಅದಕ್ಕೆ ದೇವರು ಕಾಣೋದಿಲ್ಲ ಅಂತ ಗೊತ್ತಾಯ್ತು. ಯಾರು? ತಾರತಮ್ಯದಲ್ಲಿ ಕೆಳಗಿನವರು ದೃಶ್ಯ ಮೇಲಿನವರಿಗೆ, ಕೆಳಗಿನವರು ದೃಶ್ಯ ಮೇಲಿನವರು ದೃಶ್ಯ ಅಲ್ಲ, ಅದೃಶ್ಯ. ನಮಗೆ ಗೊತ್ತಾರೆ ಈಗ, ಹಾಗೆಲ್ಲ ಅವರೇ ಹಾಗೆಲ್ಲ ಮೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬರಬೇಡಿ. ಈ ಟೈಮ್ನಲ್ಲಿ ನೋಡೋಕ್ಕಾಗಿದೆ ಆಫೀಸರ್, ಈಗೆಲ್ಲ ನಾವು ನೋಡೋಕ್ಕೆ ಬರೋದಿಲ್ಲ ಅವ್ರನ್ನ. ಅವ್ರು ಹೇಳಿದ್ದಾರೆ ಮೀಟಿಂಗ್ ನಡೀತಾ ಇದೆ, ಯಾರು ಒಂದು ಗಂಟೆ ಬಿಡಬೇಡ, ಮುಂದೆ ಒಳಗೆ ಬರಾಗೇ ಇಲ್ಲ ನಡೀತಾ. ಆದರೆ ಅವನು ಆ ರೀತಿ ಮಾಡಾಗಿಲ್ಲ. ಆದರೂ ಸರ್ ನಾನು ಬಿಜಿ ಆಗಿರ್ತೀರಿ, ಅವ್ರು ಕರಿಬೇಡಿ ಅಂತ ಹೇಳಾಗಿಲ್ಲ. ನಾವು ಭಾಳ ಬಿಜಿ ಇರ್ತೀರಿ, ಸ್ವಲ್ಪ ಬೇರೆ ಕೆಲಸ ಇದೆ, ದಯವಿಟ್ಟು ಅವ್ರು ಕರಿಬೇಡಿ, ಕರೆದ್ರೆ ಬರೋದಿಲ್ಲ ಅಂತ ಹೇಳಿದ್ರೆ ಎಂದೂ ಬರಬೇಡ ಅಂತ ಕಳಿಸ್ತಾರೆ. ಮತ್ತೆ ಬರಲೇಬೇಡದಿದೆ ಯಾವ ಕಾರಣಕ್ಕೂ. ಅವ್ರು ಹೇಳೋ ಹಕ್ಕಿಲ್ಲ ಅವರಿಗೆ, ಮನೆಗೆ ರಜಾಕ್ ಹೋಗಿರ್ತಾರೆ. ಎಮರ್ಜೆನ್ಸಿ ಬಂತು, ಎಲೆಕ್ಷನ್ ಬಂತೀಗ, ಏರು ಒಳಗೆ ಬರಬೇಕು ಅವ್ರು. ಬಾ ಅಂದ್ರೆ ಬರಲೇಬೇಕು. ಬೇರೆ ಎಷ್ಟೋ ಸರ್ತಿ ಇದಾಗಿತ್ತು, ನಾವೆಲ್ಲ ಪ್ರೆಸಿಡೆಂಟ್ ಆಫೀಸರ್ ಇದ್ದ ಯಾವನೋ ಪಾಪ ತಹಸೀಲ್ದಾರ್ ಒಬ್ಬನಿಗೆ ರಿಟರ್ನಿಂಗ್ ಆಫೀಸರು, ಆ ತಂದೆ ಸತ್ತೋದ, ಹೋಗೋಗಿಲ್ಲ ಅವನು. ಯಾಕೆ? ಆಫೀಸ್ ಅವನೇ ಮೇನ್ ನೋಡ್ಕೋಬೇಕು, ಅವನಿಗೆ ಬಿಟ್ಟೋಗಾಗಿಲ್ಲ. ಮುಗಿಸಿ ಎಲ್ಲ ಹ್ಯಾಂಡ್ ಓವರ್ ಬರೋದಿಸ ಹೋಗ್ಬೇಕಾಯ್ತು, ಅವ್ರದವ್ರಿಗೆ ಸಾಧ್ಯ ಇಲ್ಲ. ಅದು ಭೂಲೋಕದ ನಿಯಮಗಳು ಸ್ಟ್ರಾಂಗ್ ಇರಬೇಕಾದ್ರೆ ಇದು ದೇವರ ನಿಯಮಗಳು ಹೇಗಿರುತ್ತದೆ? ಇವರೆಲ್ಲ ನಮ್ಮಂತೆ ಇರತಕ್ಕ ಎರಡು ಕಾಲಿನ ಜನಗಳೇ. ಇವರೇ ಎಷ್ಟು ಕಂಟ್ರೋಲ್ ಮಾಡಬೇಕಾದ ಶಕ್ತಿ ಇರಬೇಕಾದ್ರೆ ದೇವರೇನೋ ಇವರು ಇಮ್ಯಾಜಿನ್ ಮಾಡೋಕ್ಕೂ ಬರೋದಿಲ್ಲ ದೇವ್ರ ಬಗ್ಗೆ. ಅನ್ನೋನ್ ಪರ್ಸನ್ನೇ ನೋಡೋಕ್ಕೆ ಸಾಧ್ಯ ಇಲ್ಲ. ದೇವ್ರು ಹೇಗೆ ನೋಡ್ತಾನೆ ಈಗ? ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ದೇವರ ಯಾತಕ್ಕೆ ಕಾಣೋದಿಲ್ಲ, ಎಲ್ಲ ಪ್ರಶ್ನೆಗೆ ಉತ್ತರ ಸಿಗ್ತಾ ಹೋಗುತ್ತೆ. ಒಂದು ಕಡೆಗೆ ಶ್ರುತಿ ಅರ್ಥ, ಇನ್ನೊಂದು ಕಡೆ ಮನಸ್ಸಿನ ಸಂಶಯಗಳೆಲ್ಲ ಪರಿಹಾರ ಆಗುತ್ತೆ. ವಿದ್ಯತೆ ಹೃದಯ ಗ್ರಂಥಿ, ಆ ಶ್ಲೋಕಕ್ಕೆ ಎರಡು ಅರ್ಥ ಮಾಡಬೇಕು. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಶ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಒಂದು ಅರ್ಥ ಏನದಕ್ಕೆ? ತಸ್ಮಿನ್ ದೃಷ್ಟೇ ಪರಾವರೇ. ಯಾವಾಗ ಭಗವಂತನ ನಾವು ಕಾಣ್ತೇವೆ ಅವಾಗ ವಿದ್ಯತೆ ಹೃದಯ ಗ್ರಂಥಿ, ಹೃದಯದ ಗಂಟು ಬಿಚ್ಚೋಗುತ್ತೆ. ಸಿದ್ಧಂತೆ ಸರ್ವ ಸಂಶಯಾ, ಎಲ್ಲ ಸಂಶಯ ಪರಿಹಾರ ಆಗುತ್ತೆ. ಗೊತ್ತಾಯ್ತಾ? ಇದು ಅದರ ಅರ್ಥ. ಕ್ಷೀಯಂತೆ ಎಲ್ಲ ಕರ್ಮ ಕ್ಷಯ ಆಗುತ್ತೆ. ಮೂರು ಭಾಗ ಇದೆ, ಇದು ಅಪುರುಷ ಜ್ಞಾನಿಗಳೇ ಅನ್ವಯ ಮಾಡ್ತಿದ್ರು. ಇಂಡೈರೆಕ್ಟ್ಲಿ ಏನಾಗುತ್ತೆ ಅಂದರೆ ಜ್ಞಾನ ಬರ್ತಾ ಹೋದಂತೆ ಈ ಪ್ರೋಸೆಸ್ ಸ್ಟಾರ್ಟ್ ಆಗಲಿಕ್ಕೆ ಶುರುವಾಗುತ್ತೆ. ಜ್ಞಾನ ಬರ್ತಾ ಹೋದಂತೆ ಇವತ್ತು ಮೈಸೂರು 150 ಕಿಲೋಮೀಟರ್ ಇದ್ಕೊಂಡು ಒಂದು ಕಿಲೋಮೀಟರ್ ಬಂದು 100 149 ಆಯ್ತಲ್ಲ ಗೊತ್ತಾಯ್ತಾ. ನೀವು ಮೈಸೂರು ಆ್ಯಕ್ಚುಲಿ ನೋಡೋದು 150 ಕಿಲೋಮೀಟರ್ ದಾಟಿದ ಬೇರೆ ಇದೆ. ಬಟ್ ಎವ್ರಿ ಡೇ ಟೈಮ್ ಏನಾಗ್ತಾ ಇರ್ತೀರಿ ನೀವೀಗ ನೀರಲ್ಲಿಟ್ಟು ಅದಾಗ್ತೀರಿ ಗೊತ್ತಾಯ್ತಾ. ಅದೇ ರೀತಿಯೇ ನಾವು ಅಪರೋಕ್ಷ ಜ್ಞಾನ ಬರದೇ ಹೋದರೂ ಕೂಡ ಬ್ರಹ್ಮಸೂತ್ರಾದಿಗಳ ಮೂಲಕ ನಾವು ನೋಡ್ತಾ ಇದ್ದಾಗ ದೇವ್ರಿಗೆ ಏನಾಗ್ತಾ ಹೋಗ್ತೇವೆ ಎವರಿ ಮೊಮೆಂಟು ಬಿಕಮ್ ನಿಯರರ್ ಅಂಡ್ ನಿಯರ್. ಅವಾಗ ಚೀಯಂತೆ ಚಾಶಕರ್ಮಾಣಿ ಒಂದೊಂದೇ ಸ್ಟೆಪ್ ಶುರುವಾಗ್ತಿರುತ್ತಾಗಲೇ ಒಂದೊಂದೇ. ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲಲ್ಲ, ಪೊಲೀಸ್ ಸ್ಟೇಷನ್ ಓಡ್ಲಕ್ಕೆ ಹೋದಾಗಲೇ ಕಳ್ಳ ದೂರ ಓಡೋಗ್ಬಿಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ ಅವ್ನು, ಇನ್ನು ಡೈರೆಕ್ಷನ್ ಟುವರ್ಡ್ಸ್ ಏನೋ ಪೊಲೀಸ್ ಓಡ್ತಾ ಇದ್ದಾನ. ಅವನು ಈ ಕಳ್ಳ ಭಾರಿ ಸ್ಟ್ರಾಂಗ್ ಇದ್ದಾನೆ, ಇಷ್ಟಾದರೂ ಕೂಡ ಏನು ಮಾಡ್ತಾನೆ ಅವ್ನು ಹೋಗ್ತಿರೋ ಪೊಲೀಸ್ ಸ್ಟೇಷನ್ ಕಡೆಗೆ. ಆದ್ದರಿಂದ ಹುಷಾರು, ಯಾಕೆ ನಾನು ಹೋಗೋದಕ್ಕೆ ಬೋಡಿ ಸಿಕ್ಕಾಕೊಬಿಡ್ತೇನೆ, ಎಲ್ಲಿ ಸಿಕ್ಕ ಅಲ್ಲೇ ಹೋಗ್ತೇನೆ. ಆದ್ದರಿಂದ ನಿಂತ್ಕೊಂಡ್ಬಿಡ್ತಾನೆ ಅಷ್ಟೇ. ಅವನಿನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿಲ್ಲ, ಪೊಲೀಸ್ ಇದ್ದಾನೋ ಬಿಟ್ಟನೋ ಗೊತ್ತಿಲ್ಲ, ಇವ್ರು ಹೇಳ್ತಾರೆ ಬಿಡ್ತಾ ಅದೂ ಗೊತ್ತಿಲ್ಲ. ಬಟ್ ಡೈರೆಕ್ಷನ್ ಇಟ್ಸೆಲ್ಫ್ ಏನು ಮಾಡುತ್ತೆ ಅವನ್ನ ಹುಷಾರಾಗಿರು ಅಂತ ಹೇಳ್ಕೊಡೋದು. ಹಾಗೆ ಯಾವಾಗ ದೇವರ ಸ್ಮರಣೆ ಮಾಡೋಕ್ಕೆ ಅಂತ ಹೋಗ್ತೇವೆ ನಮ್ಮ ಕರ್ಮಗಳು ಏನಾಗತ್ತಾಗಲೇನೆ ಸ್ವಲ್ಪ ದೂರ ಸರ್ ನಿಂತ್ಕೊಳ್ಳುತ್ತಾಗಲೇನೆ. ಅದನ್ನೇ ಆಚಾರ್ಯ ಹೇಳಿದ್ದು, ಯಥತೋಪಿ ಹರಿ ಪದ ಸಂಸ್ಮರಣೆ ಸಕಲಂ ಹೆಗಮಾಶುರ್ ಅಯಂ ರಜತಿ. ದೇವರ ಸ್ಮರಣೆ ಮಾಡಿದ್ಮೇಲಲ್ಲ, ದೇವರ ಸ್ಮರಣೆ ಮಾಡೋಕ್ಕೆ ಅಂತ ಪ್ರಯತ್ನ ಪಟ್ಟಾಗಲೇನೇ ಆಗುತ್ತೆ. ನಮ್ಮನೆ ಕೇಳ ನಾವು ಕೋರ್ಟ್ಗೆ ಹೋಗ್ತೀನಿ ಅಂತಾರೆ, ತಪ್ಪಿಟ್ಬಿಟ್ಟು ಕುತ್ಕೊಂಡು ಮಾತಾಡೋ ಸರ್, ಕೋರ್ಟ್ಗೆ ಹೋಗಿರೋ ಹೋಗಿಲ್ಲ ಕೋರ್ಟ್ಗೆ ಹೋಗಿ ನಾನು ಕೋರ್ಟ್ಗೆ ಹೋಗ್ತೀರ ತಕ್ಷಣ ಏನು ಮಾಡ್ತಾರೆ ಅವರು, ಸೊ ಕುತ್ಕೊ ಮಾತಾಡು ಅಷ್ಟು ಜೋರಾಗಿ ಮಾತಾಡಬೇಡ ಎಕ್ಸೈಟ್ ಮಾಡು ಕುತ್ಕೊ ನಾವೇ ಸಾಲ್ವ್ ಮಾಡೋಣ ಅಂತ ಹೇಳ್ತಾರೆ. ಕೋರ್ಟ್ಗೆ ಹೋಗಿಲ್ಲ ಏನೂ ಆಗಿಲ್ಲ ಅವರು, ಆ ಪದ ಏನು ಮಾಡುತ್ತವ್ರ ಆ ಶಬ್ದ ಕ್ರಿಯೇಟ್ ಮಾಡುತ್ತವ್ರು ಅರ್ಥ ಆಯ್ತಾ. ಅದಕ್ಕೆ ಅಪರೋಕ್ಷ ಜ್ಞಾನವಾಗದೆ ಹೋದರೂ ಕೂಡ ಆ ಲೈನಲ್ಲಿದ್ದರೆ ಟ್ರ್ಯಾಕಲ್ಲಿದ್ದರೆ ಏನಾಗುತ್ತೆ ನಮಗೆ ಸಂಶಯ ಪರಿಹಾರ ಶುರುವಾಗ ಸಂಶಯ ಗ್ರಂಥಿ ಹೋಗುತ್ತೆ. ಬಿದ್ದಂತೆ ಹೃದಯ ಗ್ರಂಥಿ, ಚಿದ್ದಂತೆ ಸರ್ವ ಸಂಶಯ. ಸರ್ವ ರಿಲೇಟಿವ್ ಇದು, ಆಪರೇಷನ್ ನಾಮದಲ್ಲಿ ಅಬ್ಸಲ್ಯೂಟ್ ಅದು ರಿಲೇಟಿವ್ಲಿ. ಆಮೇಲೆ ಸಿಯಂತೆ ಚಾಶ್ಯ ಕರ್ಮಾಣಿ, ಎಷ್ಟೋ ಕರ್ಮ ಏನಾಗುತ್ತೆ ಅಲ್ಲಿಗೆ ಬಿಟ್ಟೋಗ್ಬಿಡು. ಅರ್ಥ ಆಯ್ತಾ, ವೆರಿ ಇಂಪಾರ್ಟೆಂಟ್. ಅದನ್ನ ಅದು ಅಪರೋಕ್ಷ ಜ್ಞಾನಿಗೆ ಮುಖ್ಯ ಅರ್ಥ, ಉಳಿದವರಿಗೆ ಯಥಾಯೋಗ್ಯ ಅರ್ಥ. ಈ ರೀತಿ ತಿಳ್ಕೊಂಡ್ರೆ ಆಗ ವಿಷ್ಣುವಿನ ಮಹಿಮೆ ಏನಂತ ತಿಳಿಯುತ್ತೆ. ಅಲ್ಲಿಗಿರಲಿ, ಇದೇ ದೇವತೆ ಎಲ್ಲಿ ಕಾಣ್ತಾರೆ ನಮ್ಮ ದೇವತೆಗಳು, ಅದೃಶ್ಯತ್ವ ಇದೆಯಲ್ಲ ಅವರಿಗೆ. ಆದರೆ ನಮಗೆ ಅದೃಶ್ಯ, ದೇವರಿಗೆ ದೃಶ್ಯ ಅವರೆಲ್ಲ. ಆದರೆ ದೇವರು ಯಾರಿಗೂ ದೃಶ್ಯನಲ್ಲ. ಬಗೆ ಬಗೆಯ ನೂತನ ಕಾರಣ ತಮಗೆ ಹರ್ಷ ಸಿಂಹಗಡೆ ಹಿಗ್ಗುವ ತ್ರಿಗುಣ ಮಾಡಿ ಮಹಾಲಕ್ಷ್ಮಿ ಸಂತೈಸಲನ್ನು ದಿನವು ಈಶ್ವರಾದನ್ಯತ್ರ. ಅದ ನೆಪ ಇಟ್ಕೋಬೇಕು, ಈಶ್ವರಾದನ್ಯತ್ರ. ಏನ ಯಾರಿಗೆ ಅದೇ ಹೇಳ್ತಾರೆ, ದೃಶ್ಯತ್ವ ಇದೆ ಅವರಿಗೆ. ಅದು ಆ ದೃಶ್ಯ ಎಂತ ಅದೃಶ್ಯತ್ವ, ಅದು ರಿಲೇಟಿವ್ ಅದೃಶ್ಯತ್ವ. ರಿಲೇಟಿವ್ ಅದೃಶ್ಯತ್ವ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಇಲ್ಲಿ ಯಾವ ಅದೃಶ್ಯತ್ವ ಯಾವಾಗ ಏನೇ ತಗೊಂಡ್ರು ಕೂಡ ಏನು ತಗೋಬೇಕು, ಇಲ್ಲಿ ಅಬ್ಸಲ್ಯೂಟ್ ಅಂತ ತಗೋದು. ಅಬ್ಸಲ್ಯೂಟ್ ಅಂತ ಅರ್ಥ ಇಟ್ಕೊಳ್ಳೋದ್ರೆ ಬ್ರಹ್ಮ ಜಿಜ್ಞಾಸೆ ಅಲ್ಲ, ಪ್ರತಿಯೊಂದಕ್ಕೂ ಅರ್ಥ ಇಟ್ಕೊಂಡೇ ಮಾತಾಡ್ಬೇಕು. ಸ್ವತಂತ್ರ ಅಂದ್ರೆ ಅಬ್ಸಲ್ಯೂಟ್, ಮತ್ತೆ ಬೇರೆ ಹತ್ರ ಸ್ವತಂತ್ರ ಅಂದ್ರೆ ಅರ್ಥ ಇಲ್ಲ ಅದಕ್ಕೆ. ಪರತಂತ್ರದಲ್ಲಿ ಸ್ವತಂತ್ರ ಅಂದ್ರೆ ಪರತಂತ್ರದ ಕ್ಲಾಸಿಫಿಕೇಶನ್ ಆಯ್ತೇ ಹೊರತು ಅವ್ರು ಸ್ವತಂತ್ರ ಗುಂಪಿ ಬರದೇ ಇಲ್ಲ. ಓ ಏನೇ ಅದೃಶ್ಯತೆ ಯಾಕೆ ಬರಬೇಕು, ನಮ್ಮ ಪ್ರಶ್ನೆ ಬಂದೇ ಇಲ್ಲ. ಅದು ಪ್ರಶ್ನೆ ಈಗ ನಮ್ಮ ಪ್ರಶ್ನೆ ಏನು ಅಂದರೆ, ಯಾವಾಗಲೂ ಕೂಡ ಜಡಕ್ಕೆ ಚೇತನ ಅದೃಶ್ಯ, ಚೇತನರಿಗೆ ಮೇಲಿನವರು ಅದೃಶ್ಯ. ಅದು ಈಶ್ವರ ಅದನ್ಯತ್ರ ಶಬ್ದ ಓದ್ಕೊಂಡು ಬನ್ನಿ, ಪ್ರಮಾಣ ಪದ್ಧತಿ. ಈಶ್ವರ ಅದನ್ಯತ್ರ ಅಂತ ಹೇಳಿದರೆ ಅವ್ರ ಜ್ಞಾನ, ನಮಗೆ ಜ್ಞಾನ ಇದೆ, ಜ್ಞಾನನೇ ಅದೃಶ್ಯ. ಫಸ್ಟ್ ಜ್ಞಾನ ದೃಶ್ಯವಾಗಿದ್ದರೆ ಪೇಪರ್ ಕ್ವಶನ್ ಇವರು ಕೊಟ್ಟು ಬರೋದು ಇಂಟರ್ವ್ಯೂ ಯಾಕೆ ಮಾಡಬೇಕಾಗಿತ್ತು, ನೋಡಿದ ತಕ್ಷಣ ಒಗ್ಗುಟ್ಟು ಅಂತ ಸೆಲೆಕ್ಟ್ ಮಾಡಿಬಿಡ್ತಾ ಇದ್ದೆ. ಆಗಲ್ಲ, ಅದೃಶ್ಯ ಜ್ಞಾನ ಅದೃಶ್ಯ. ಜ್ಞಾನಿಗಳು ಅದೃಶ್ಯ, ಕೆಳಗಿನವರಿಗೆ ಮೇಲಿನವರೆಲ್ಲ ಕೂಡ. ಡಾಕ್ಟ್ರ್ ಪಕ್ಕದಲ್ಲಿ ಕೂತಿದ್ರು ಕೂಡ ಪ್ರಸಂಗ ಬರೋದು ಡಾಕ್ಟರ್ ಅಂತ ಗೊತ್ತಾಗೋದಿಲ್ಲ ನಮಗೆ, ಗೊತ್ತಾಯ್ತಾ. ಪ್ರಸಂಗ ಬಂದು ಔಷಧಿಗೆ ಓ ನೀವು ಡಾಕ್ಟರ್ ಅಂತ ಹಾಕಿರ್ತಾರೆ. ಡಾಕ್ಟ್ರತ್ವ ಇತ್ತು ನಮ್ಮ ಕಣ್ಣಿಗೆ ಕಾಣಲಿಲ್ಲ, ಗೊತ್ತಾಯ್ತಾ. ಗುಣಗಳು ಯಾವಾಗಲೂ ಕಣ್ಣಿಗೆ ಕಾಣೋದಿಲ್ಲ, ದ್ರವ್ಯ ಕಾಣುತ್ತೆ, ಗುಣ ಕಾಣೋದಿಲ್ಲ. ದೊಡ್ಡ ದ್ರವ್ಯ ಆದರೆ ಅಬ್ಸಲ್ಯೂಟ್ ದ್ರವ್ಯ ಆದರೆ ನಮ್ಗೆ ಹೇಳ್ತಾವಲ್ಲ ಅಬ್ಸ್ಟ್ರಾಕ್ಟ್ ದ್ರವ್ಯ ಆದರೆ ದ್ರವ್ಯನೂ ಕಾಣೋದಿಲ್ಲ. ಇವತ್ತು ವಾಯು ಕಾಣೋದಿಲ್ಲ, ವಾಯು ಕಾಣೋದಿಲ್ಲ ಕಣ್ಣಿಗೆ. ಆದ್ರೆ ಇದೇ ಅಂತ ಹೇಗೆ ಗೊತ್ತಾಗುತ್ತೆ, ಸ್ಪರ್ಶದಿಂದ ಗೊತ್ತಾಗುತ್ತೆ, ಗೊತ್ತಾಯ್ತಾ. ಆ ರೀತಿ ನಮ್ಮಲ್ಲೇ ಇದೆ ನೋಡಿ, ಪೃಥ್ವಿ ಅಪ್ತೇಜೋ ವಾಯು, ಪೃಥ್ವಿ ಇದೆ ಅದು ಗಂಧದಿಂದ ನಮಗೆ ಗೊತ್ತಾಗುತ್ತೆ. ಆಮೇಲೆ ನೀರಿದೆ, ಯಾವುದರಿಂದ ಗೊತ್ತಾಗುತ್ತೆ, ನೀರಿನಿಂದ. ಏನದು ಸ್ಪರ್ಶ ಇದೆ, ರಸ, ರಸ ಅಂಬೋದು ನೀರಿನ ಗುಣ, ಶಬ್ದ ರೂಪ ರಸ, ರಸದಿಂದ ನೀರು ಗೊತ್ತಾಗುತ್ತೆ. ತೇಜಸ್ಸು ಅಗ್ನಿ ಯಾವುದರಿಂದ ಗೊತ್ತಾಗುತ್ತೆ, ತೇಜಸ್ಸಿನಿಂದ. ವಾಯು, ವಾಯು ಶಮಿ, ಸ್ಪರ್ಶ ಇದೆ ಕಣ್ಣಿಗೆ ಕಾಣೋದಿಲ್ಲ, ಸ್ಪರ್ಶ ಇದೆ ಆಕಾಶಕ್ಕೆ ಸ್ಪರ್ಶ ಇಲ್ಲ ಕಣ್ಣಿಗೂ ಕಾಣೋದಿಲ್ಲ. ದೇವ್ರು ಹಾಗೆ ಒಂದೊಂದು ಎಲಿಮಿನೇಟ್ ಮಾಡ್ತಾ ಹೋಗ್ತಾರೆ, ಪಂಚಭೂತಗಳನ್ನು ಸ್ಟಡಿ ಮಾಡ್ತಾ ಹೋದರೆ ದೇವ್ರ ಅರ್ಥ ಆಗುತ್ತೆ ನಮಗಾಗ, ಒಬ್ಬ ಗುಣ ಚೇಂಜ್ ಆಗ್ತಾ ಹೋಗುತ್ತೆ ಒಂದೊಂದೇ. ವಾಯು ಇನ್ ಬಿಟ್ವೀನ್, ಸ್ಪರ್ಶದಿಂದ ಗೊತ್ತಾದರೂ ಕೂಡ ರೂಪ ಕಣ್ಣಿಗೆ ಕಾಣೋದಿಲ್ಲ, ಆಕಾಶ ಸ್ಪರ್ಶನೂ ಇಲ್ಲ ರೂಪನೂ ಇಲ್ಲ. ಅದಿದೆ. ಗೊತ್ತಾಯ್ತಾ? ದೇವರು ಎಲ್ಲದ ಗುಣ ದೇವರು ಹೊಂದಿರೋದ್ರಿಂದ ಅವನು ರೀತಿ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ದೇವರ ಮಹಿಮೆಯಾಗ. ಬಹುಚಿತ್ರ ಜಗದ್ ಬಹುಧಾ ಕರಣ ಪರಶಕ್ತಿ ಅನಂತ ಗುಣ ಪರಮಃ. ಸಾವಿರ ಪಾದ ದೇವರಿಗೆ ಹೇಳಿಬಿಟ್ರು. ಸಾವಿರ ಪಾದ ಎಲ್ಲಿ ಹುಡುಕ್ಬೇಕು? ನಾವಾಗ ಜರಿ ನೋಡ್ತಾನೆ. ಸಾವಿರ ಕಾಲ ಏನಂತ ಕರೀತಾರೆ ಅದಕ್ಕೆ? ಸಾವಿರ ಕಾಲ ಅಂತಾನೆ ಕರೆಯೋದು. ದೇವರು ದೃಷ್ಟಾಂತ ತೋರಿಸ್ತಾನೆ, ಸಾವಿರ ಕಾಲದಿರೋದು ನೋಡಿ ತೋರಿಸ್ತಾನೆ. ಅರ್ಥ ಆಯ್ತಾ? ಈಗ ಸಾವಿರ ಕಾಲ ನನ್ನಿಂದ ಸೃಷ್ಟವಾದ ಜಗತ್ತಿನ ಒಂದು ಪ್ರಾಣಿ ಸಾವಿರ ಕಾಲ ಇದ್ಮೇಲೆ ನನಗಿರೋ ಸಾಧ್ಯ ಇಲ್ವಾ? ಅನಂತ ಅಂತ ತೋರಿಸ್ತಾನೆ. ತಿಳಿತಾ? ಆಕ್ಟೋಪಸ್ ಇದೆ, ಎಂಟು ಕೈ. ಆ ಎಂಟು ಕಡೆಯಿಂದ ಹಿಡಿಯುತ್ತದೆ. ದೇವರಿಗೆ ಅರ್ಥ ಆಗ್ಬಿಡ್ತಾ? ದೇವರಿಗೆ ಎಂಟು ಕೈ ಅಂದ್ರೆ ಅರ್ಥ ಆಗುತ್ತೆ. ಪ್ರತಿಯೊಂದು ಏನೇನು ತೋರಿಸ್ತಾರೆ ಅದಿಷ್ಟು ಕೂಡ ಮಾಡಿ ತೋರಿಸ್ತಾರೆ. ಈ ಕಚ್ಚಿದ್ರೆ ಸಾಕು, ಹಾವು ಚಳು ಕೊಂಡಿಲಿ ಕಚ್ಚಿದ್ರೆ ಸತ್ತೋಗ್ತಾರೆ. ದೇವ್ರು ಹೇಗೆ ಹೊಡಿಬಹುದು ಅಂತ ಹೇಳಿದ್ರೆ ಒಂದು ಚಾಕು ತಗೊಂಡು ಚುಚ್ಚಬೇಕಾಗಿಲ್ಲ. ದೇವರು ಸುಮ್ಮನೆ ಟಚ್ ಮಾಡಿದ್ರೆ ಸಾಕು, ಹೋಗ್ತಾರೆ. ಎಲ್ಲ ದೇವ್ರ ಗುಣ ಇರುತ್ತೆ. ನಾವೆಲ್ಲ ಕೂಡ ಏನವೋ ದೇವರ ಒಂದು ಗುಣದ ಟ್ರೇಸ್ ಅಷ್ಟೇ. ಅದು ದೇವರು ಡೈರೆಕ್ಟ್ ಗುಣಗಳಲ್ಲ, ಮತ್ತೆ ಏನವೋ ಟ್ರೇಸ್ ಇದ್ದಾಗ. ಹಿಮಾಲಯ ತೋರಿಸ್ಬೇಕಾದ್ರೆ ನೀವು ಮೌಂಟ್ ಎವರೆಸ್ಟ್ ಚಿತ್ರ ತೋರಿಸಿದ್ರೆ ಹೇಗೋ ಹಾಗೆ. ಚಿತ್ರ ಮೌಂಟ್ ಎವರೆಸ್ಟ್ ಅಲ್ಲ, ಬಟ್ ಅದೇನು ಮಾಡುತ್ತೆ? ಅದು ಮೌಂಟ್ ಎವರೆಸ್ಟ್ ಒಂದು ಕಾನ್ಸೆಪ್ಟ್ ಕೊಡುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ದೇವರ ಬಗ್ಗೆ ತಿಳ್ಕೊಳ್ಳೋಕ್ಕೆ ದೇವರು ಶಾಸ್ತ್ರ ಏನೇನು ಹೇಳಿದ್ದಾನೋ ಅದಿಷ್ಟು ಕೂಡ ನಮ್ಗೆ ಕಣ್ಣಿಗೆ ಕಾಣಾಗ ಏನು ಮಾಡಿದ್ದಾನೆ, ಎಲ್ಲ ಕೊಡ್ತಾ ಹೋಗ್ತಾನೆ ದೇವರ ಹಾಗೆ. ಮಲ್ಲ ಕ್ಷಣಮಿಮಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಸದಾ.